yanındanım. Bunlar dediğimde Bhishma'nın çağırdığını kırıkortay çağırdı. Avrani Devavrata'nın çağırdığı çağırdı. Yine Santanavike Satyavati Devi Atava Kali anta kesaru Akeyinde Vichitra Virya kırıkortay çağırdı. Vichitra Virya anta parişeyide Vichitra Virya na parişeye illa. ಎಂಥವರು ಏನು ಅಂತ ಗೊತ್ತಿಲ್ಲ ಹೇಳ್ತಾರೆ. ವಿಚಿತ್ರ ವೀರ್ಯ ಮಹಾ ಧರ್ಮಾತ್ಮ, ಒಳ್ಳೆ ಧರ್ಮಾತ್ಮ, ನಿಷ್ಕಲ್ಮದ ಹೃದಯ, ಪ್ರಜೆಗಳನ್ನ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವಂಥವನಾಗಿದ್ದ ಅಂತ ಅವರ ಪರಿಚಯ ಮಾಡಿಕೊಡ್ತಾರೆ. ಇನ್ನ ವಿಚಿತ್ರ ವೀರ್ಯ ಏನು ಅಲ್ವಾ, ಅದಕ್ಕೆ ನಾನು ಹೇಳಿದ್ದೆ. ಹರಿವಂಶ ತುಂಬಾ ಜನರ ಬಗ್ಗೆ ಬೆಳಕು ತುಂಬಾ ಚೆನ್ನಾಗಿ ಚೆಲ್ಲುತ್ತೆ. ಭಾರತ ಕೇಳುವಾಗ ಭಾರತದಲ್ಲಿ ಪಂಕ್ತಿಗಳ ಅರ್ಥ ಅಪಾರ್ಥ ಆಗಿ ಹೃದಯಾಕರ ದೃಷ್ಟಿ ಆಗಿಲ್ಲ, ಅರ್ಥ ಮಾಡಿಕೊಳ್ಳುವವರ ದೃಷ್ಟಿ ಆಗಿದ್ದು ನಾನಾ ರೀತಿ ಕಥೆಗಳು ಬಂತು. ನಿನ್ನೆ ಶಕುಂತಲೆಯ ಕಥೆಯಂತೆ. ನಂತರ ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ಅವರು ಹೋದಾಗ, ವಿಚಿತ್ರ ವೀರ್ಯ ಹೋದಾಗ ಕಾರಣ ಏನಾಯಿತು? ವಿಚಿತ್ರ ವೀರ್ಯ ಹೋಗಲಿಕ್ಕೆ ಕಾರಣ ಏನು ಅಂದ್ರೆ ರಾಜಯಕ್ಷ್ಮ ರೋಗ ಬಂತು. ರಾಜಯಕ್ಷ್ಮ ರೋಗ ಬಂತು. ಯಾಕೆ ಬಂತದು ಅಂತ ಹೇಳಿದರೆ, ಹೇಳ್ತಾರೆ ಹೆಂಡತಿಯರಿಬ್ಬರು ಕೂಡ, ಇಬ್ಬರು ಹೆಂಡತಿಯರು ಅತಿಲೋಕ ಸುಂದರಿಯರಾಗಿದ್ದರು. ಈತನಿಗೆ ಪ್ರಾರಬ್ಧ ಕರ್ಮಾನುಸಾರ ಇಚ್ಛಾ ತುಂಬ ಇತ್ತು. ಧಾರ್ಮಿಕವಾದಂಥದ್ದೇ ಕಾಮ ಜಾಸ್ತಿ ಆದದ್ದರಿಂದ ರೋಗ ಬಂತು, ಅದಕ್ಕೆ ಹೋದು ಅಷ್ಟೇ. ಇನ್ನೇನು ಇಲ್ಲ, ತಪ್ಪು ಕಲ್ಪನೆಗೆ ಅವಕಾಶ ಯಾವುದೂ ಇಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅವರಲ್ಲಿ ಬಂದವರೇ ಧೃತರಾಷ್ಟ್ರ, ಪಾಂಡು, ವಿದುರ ಅಂತ. ನಂತರ ಗಾಂಧಾರಿಯಲ್ಲಿ ದುರ್ಯೋಧನ ಮೊದಲಾದಂತಹ 100 ಜನ ಮಕ್ಕಳು ಬರೆದಿದ್ದಾರೆ. ಆದರೆ ಇನ್ನೊಬ್ಬ ಮಗ ಇದ್ದಾನೆ ಯುಜುತ್ಸು ಅಂತ, ವೈಶ್ಯಳ ಮಗ. ಇನ್ನೊಬ್ಬ ಹೆಂಡತಿ ವೈಶ್ಯ ಜಾತಿಯವಳು, ಅವಳ ಮಗನೇ ಧೃತರಾಷ್ಟ್ರನ ಮಗ ಯುಜುತ್ಸು. ತುಂಬಾ ಧರ್ಮಾತ್ಮ. ಈ 100 ಜನ ಧರ್ಮಾತ್ಮರಲ್ಲ ಅಂತ ಹೇಳ್ತೀರಾ? ದುರ್ಯೋಧನ ಮೊದಲಾದವರು ಅಲ್ವಾ? ಆದರೆ ಭಾರತ ಪರಿಚಯ ಮಾಡಿಕೊಡುವುದು ಸರ್ವೇ ವಿದ್ವಾಂಸ, ಎಲ್ಲರೂ ವೇದ ವೇದಾಂತಗಳಲ್ಲಿ ಪರಿಣತರಂತೆ. 100 ಜನ ಗಾಂಧಾರಿ ದೇವಿಯ ಮಕ್ಕಳು ಅದ್ಭುತವಾಗಿ ಪರಿಚಯ ಮಾಡಿಕೊಡ್ತಾರೆ. ಪಂಕ್ತಿಯನ್ನು ಓದ್ತೇನೆ ನಾನು, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆದರೆ ಯಾರಿಗೂ ಓದಿದ ಶಾಸ್ತ್ರ ಅನುಷ್ಠಾನಕ್ಕೆ ಇದ್ದಿಲ್ಲ ಅಷ್ಟೇ ಅಲ್ವಾ? ಈಗಿದ್ದಂತೆ ಹೇಳ್ತಾನೆ ಪಾಪ ದುರ್ಯೋಧನ, ಹೇಳ್ತಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಆ ರೀತಿಯಲ್ಲಿ ಸರಿ. ನಂತರ ಅದರಲ್ಲಿ ಅರ್ಜುನ, ಪಾಂಡುವಿನ ಮಗ, ಇವೆಲ್ಲ ಗೊತ್ತಿದೆ ನಿಮಗೆ. ಆದರೆ ಹೇಳ್ತಾ ಇದ್ದಾರೆ ಸುಭದ್ರೆಯಲ್ಲಿ ಅಭಿಮನ್ಯು ಬರ್ತಾ ಇದ್ದಾನೆ. ಅಭಿಮನ್ಯುವಿನ ಮಗನೇ ನಿನ್ನ ತಂದೆಯಾಗಿರತಕ್ಕಂತಹ ಪರೀಕ್ಷಿತನಯ್ಯ ಅಂತ ಜನಮೇ ದೇವರಾಯನಿಗೆ ತಿಳಿಸಿಕೊಟ್ಟು, ಇನ್ನು ಮುಂದೆ ತುರುವಸು, ದೃಷ್ಟು, ಯದು, ಅನು ಅಂತ ಇವರ ಸಂತಾನಗಳನ್ನು ತಿಳಿಸಿಕೊಡುತ್ತೇನೆ ಅಂತ ವಿವರಿಸ್ತಾ ಇದ್ದಾರೆ. ತುರುವಸುವಿನ ಮಗ ವಕ್ನಿ, ವಕ್ನಿಯ ಮಗ ಗೋಭಾನು, ಗೋಭಾನುವಿನ ಮಗ ತ್ರೈತಾನು ಹೇಳ್ತಾರೆ. ನಂತರ ತ್ರೈತಾನುವಿನ ಮಗ ಕರಂಧಮ, ಅವನ ಮಗ ಮರುತ್ತ, ಇಬ್ಬರು ಬರ್ತಾ ಇದ್ದಾರೆ ಮರುತ್ತುಗಳು. ಅವೀಕ್ಷಿತನ ಮಗ ಮರುತ್ತ, ಕರಂಧಮನ ಮಗ ಮರುತ್ತ, ಈ ಮರುತ್ತ ಆ ಮರುತ್ತ ಬೇರೆ ಎಂಬುದನ್ನು ತಿಳಿಸಿಕೊಟ್ಟು, ನಂತರ ಈ ಮರುತ್ತನಿಗೆ ಮಕ್ಕಳಾಗಲಿಲ್ಲಂತೆ. ಅದಕ್ಕೆ ತುಂಬಾ ವಿಶೇಷವಾಗಿ ಯಾಗಗಳನ್ನೆಲ್ಲ ಮಾಡುತ್ತಾ ತನ್ನ ಅಂದ್ರೆ ಮಗಳು ಮಾತ್ರ ಇದ್ದು ಮಕ್ಕಳಿದ್ದಿಲ್ಲ, ಅಂದ್ರೆ ಗಂಡು ಮಕ್ಕಳಿದ್ದಿಲ್ಲ. ಅದಕ್ಕೆ ತನ್ನ ಮಗಳು ಸಮ್ಮತ ಅಂತ ಮಗಳು, ಆ ಸಮ್ಮತಳನ್ನ ಸಂವರ್ತ ಅಂತ ಒಬ್ಬರಿಗೆ ಮಹಾನ್ ಜ್ಞಾನಿಗಳಿಗೆ ಕೊಡತಾ ಇದ್ದಾರೆ. ಆ ಸಂವರ್ತನನ್ನು ವಿಶೇಷವಾಗಿ ದುಷ್ಯಂತನ ತಂದೆಗೆ ಒಪ್ಪಿಸ್ತಾ ಇದ್ದಾರೆ, ಮತ್ತ ಆ ಮಗಳನ್ನ ಹೇಳ್ತಾ ಇದ್ದಾರೆ ಸಮ್ಮತಿಯಲ್ಲಿ ವಿಶೇಷವಾಗಿ. ಆ ಮುಂದೆ ಇನ್ನೊಬ್ಬ ಮಗ ಬರ್ತಾ ಇದ್ದಾನೆ, ಆ ವಂಶವನ್ನ ಬೆಳೆದು ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಹೇಳ್ತಾ ಇದ್ದಾರೆ ಈ ತುರುವಸು ಯಯಾತಿಯ ವೃದ್ಧಾಪ್ಯವನ್ನ ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಈ ವಂಶ ಅಲ್ಲಿಗೆ ನಿಂತು ಹೋಯಿತು, ಪೂರ್ವ ವಂಶದಲ್ಲಿ ಸೇರಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಆ ಪೂರ್ವ ವಂಶಕ್ಕೆ ಆ ಇದ್ದ ಒಬ್ಬ ಮಗನನ್ನ ಕೊಟ್ಟು ಬಿಟ್ರೆ, ಅಲ್ಲಿ ಕೊಟ್ಟಾಗ ಅಲ್ಲಿಗೆ ಹೋಯಿತು ಹೇಳ್ತಾ ಇದ್ದಾರೆ. ಇನ್ನ ದುಷ್ಯಂತನಿಗೆ ಶಕುಂತಲೆಯಿಂದ, ಶಕುಂತಲೆ ಒಬ್ಬಳು, ಆಕೆಗಿಂತ ಭಿನ್ನ ಇನ್ನೊಬ್ಬ ಪತ್ನಿ, ಆಕೆಯಲ್ಲಿ ಕುರುತ್ಥಾಮ ಅಂತ ಇನ್ನೊಬ್ಬ ಮಗ ಬರ್ತಾ ಇದ್ದಾನೆ. ಕುರುತ್ಥಾಮನ ಮಗ ಆಕ್ರೀಡ. ಆಕ್ರೀಡನಿಗೆ ಪಾಂಡ್ಯ, ಕೇರಳ, ಕೋಲ, ಚೋಲ ಅಂತ ಮಕ್ಕಳು ಹೊರಡ್ತಾ ಇದ್ದಾರೆ. ಅವರ ಹೆಸರಿಂದ ಎಲ್ಲ ಆ ದೇಶಗಳು ಬಂದು ಅಂತಾರೆ. ಇನ್ನ ಯಯಾತಿಯ ಇನ್ನೊಬ್ಬ ಮಗ ದೃಹ್ಯು, ಆತನಿಗೆ ಬಭ್ರು ಸೇತು ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಸೇತುವಿನ ಮಗ ಅಂಗಾರ ಸೇತು, ಆತನನ್ನೇ ಮರುತ್ಪತಿ ಅಂತ ಕರೀತಾ ಇದ್ರು. ನಂತರ ಹೇಳ್ತಾರೆ ಈ ಯುವನಾಶ್ವನ ಮಗನಾಗಿರ್ತಕ್ಕಂಥ ಮಾಂಧಾತ್ರ ಮಹಾರಾಜ ಮತ್ತು ಈ ಅಂಗಾರ ಸೇತುವಿಗೂ ಒಂದಲ್ಲ ಎರಡಲ್ಲ 14 ತಿಂಗಳು ಯುದ್ಧ ಆಯಿತಂತೆ. ಅದರಲ್ಲಿ ಮಾಂಧಾತ್ರ ಮಹಾರಾಜ ಬಹಳ ಕಷ್ಟದಿಂದ ಈ ಅಂಗಾರ ಸೇತುವನ್ನ ಕೊಂದುಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆ ಅಂಗಾರ ಸೇತುವಿಗೆ ಗಂಧಾರ ಅಂತ ಮಗನಿದ್ದ, ಅವನಿಂದಲೇ ಆ ದೇಶ ಗಾಂಧಾರ ದೇಶ ಅಂತ ಬಂದು, ಶಕುನಿಗೆ ಬಂದ ದೇಶ ಗಾಂಧಾರ ದೇಶ. ನಂತರ ಹೇಯಾತಿಯ ಇನ್ನೊಬ್ಬ ಮಗ ಅನು, ಅನುವಿಗೆ ಧರ್ಮ ಎಂಬ ಮಗ ಹುಡುತಾ ಇದ್ದಾನೆ. ಧರ್ಮನ ಮಗ ಧೃತ, ಧೃತನ ಮಗ ದುದುಹ, ಆ ದುದುಹನ ಮಗ ಪ್ರಚೇತಸ, ಪ್ರಚೇತಸನ ಮಗ ಸುಚೇತಸ ಅಂತ ಅಲ್ಲಿಗೆ ನಿಂತು ಮತ್ತು ಪೂರ್ವವಂಶದಲ್ಲಿ ಸೇರಿಬಿಡುತ್ತು. ಒಟ್ಟಾರೆ ಅಪ್ಪನ ಶಾಪ ಪರಿಣಾಮ ಆಯಿತು. 4 ಜನ ಮಕ್ಕಳ ಸಂತತಿ ಚೂರು ಬೆಳೆದಂತೆ ಬೆಳೆದು ಆ ಪೂರ್ವಿನ ವಂಶದಲ್ಲಿ ಸೇರಿಬಿಡುತ್ತು. ಇನ್ನ ಅದರಲ್ಲಿ ಹೇಳ್ತಾ ಇದ್ದಾರೆ ಯದುವಿಗೆ, ಯದುವಂಶೀಯರ ನಾಮಧೇಯಗಳನ್ನು ಹೇಳುತ್ತೇನೆ ಅಂತ ಹೇಳ್ತಾ, ಯದುವಿಗೆ ಸಹಸ್ರದ, ಪಯೋದ, ಕ್ರೋಷ್ಟು, ನೀಲ, ಅಂಜಿಕಾ ಅಂತ 5 ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಸಹಸ್ರದನಿಗೆ ಹೈಹಯ, ಹಯ, ವೇಣುಹಯ ಅಂತ 3 ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ಹೈಹಯನ ಮಗ ಧರ್ಮನೇತ್ರ, ಧರ್ಮನೇತ್ರನಿಗೆ ಕಾರ್ತ ಎಂಬ ಮಗ ಬರ್ತಾ ಇದ್ದಾನೆ. ಕಾರ್ತನ ಮಗ ಸಾಹಂಜ, ಆತನ ಹೆಸರಿಂದಲೇ ಸಾಹಂಜನಿ ಎಂಬ ಪಟ್ಟಣವೂ ಇತ್ತು ಅಂತ ಹೇಳುತ್ತಾರೆ. ಆ ಸಾಹಂಜನ ಮಗ ಮಹಿಷ್ಮಂತ, ಅವರ ಹೆಸರಲ್ಲಿ ಮಹಿಷ್ಮತಿ ಎಂಬ ಪಟ್ಟಣವೂ ಬಂತು ಅಂತಾರೆ. ನಂತರ ಆ ಮಹಿಷ್ಮಂತನ ಮಗ ಭದ್ರಶ್ರೇಣ ಅಂತ ಹೇಳ್ತಾ ಇದ್ದಾನೆ. ಭದ್ರಶ್ರೇಣನ ಮಗ ದುರ್ಗಮ, ದುರ್ಗಮನ ಮಗ ಕನಕ. ಇನ್ನ ಕನಕನಿಗೆ 4 ಜನ ಮಕ್ಕಳಾಗ್ತಾ ಇದ್ದಾರೆ, ಕೃತವರ್ಮ, ಕೃತವೀರ್ಯ, ಕೃತೌಜಸ, ಕೃತಾಗ್ನಿ ಅಂತ 4 ಜನ ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲಿ ಕೃತವೀರ್ಯನಿಗೆ ಅರ್ಜುನ ಅಂತ ಮಗ ಹುಡ್ತಾ ಇದ್ದಾನೆ, ಆತನೇ ಕಾರ್ತವೀರ್ಯ. ಅತ್ರಿಯ ಮಕ್ಕಳಾಗಿರತಕ್ಕಂಥ ಭಗವಂತ ರೂಪ ದತ್ತಾತ್ರೇಯರನ್ನ ಕುರಿತು ತಪಸ್ಸನ್ನು ಮಾಡಿ ಅಪರೂಪ ವರಗಳನ್ನ ಪಡೆದರು. ಏನು ಅಂದ್ರೆ ಹೇಳ್ತಾರೆ, ನನಗೆ 1000 ತೋಳುಗಳಿರಬೇಕು ಕೊಟ್ಟರಂತೆ. ಆದರೆ ಯಾವಾಗೂ ಅಲ್ಲ, ಯುದ್ಧಕಾಲದಲ್ಲಿ 1000 ತೋಳು ಬರಬೇಕು. ಮಾಮೂಲಾಗಿದ್ದ ಕಾಲಕ್ಕೆ 2 ಸಾಕು. ಯಾಕೆಂದ್ರೆ 24 ಗಂಟೆ 1000 ತೋಳು ಇಟ್ಟುಕೊಂಡಿದ್ರೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಯುದ್ಧಕಾಲದಲ್ಲಿ 1000 ತೋಳು ಸಾಕು ಅಂತ ಕೇಳಿಕೊಂಡ್ರು. ಇನ್ನ ಒಳ್ಳೆ ವರ ಕೇಳುತ್ತಾರೆ ನೋಡಿ. ಕಾರ್ತವೀರ್ಯಾರ್ಜುನ ಅಂದ್ರೆ ಚೂರು ಇನ್ನೊಂದು ಕಲ್ಪನೆ ಇರುತ್ತೆ, ಏನಂತ, ಅಯ್ಯೋ ತೊಂದರೆ ಕೊಟ್ಟವರು ಆದ್ದರಿಂದ ಪರಶುರಾಮದೇವರು ಕತ್ತರಿಸಿದ್ರು ಅಂತ. ಆದರೆ ಅವರು ಬಹಳ ದೊಡ್ಡವರು, ಈಗಲೂ ಕೂಡ ಕಾರ್ತವೀರ್ಯಾರ್ಜುನ ಯಮಧರ್ಮರಾಜರ ಸಭಾದಲ್ಲಿ ಕೂತಿದ್ದಾರೆ ಮಹಾನುಭಾವರು ಅಂತ ಹೇಳುತ್ತಾರೆ. ಅಧರ್ಮೇ ವರ್ತಮಾನಸ್ಯ ಸದ್ಧಿ ತತ್ರ ನಿವಾರಣಂ, ನಾನೇನಾದ್ರೂ ತಪ್ಪು ಕೆಲಸ ಮಾಡುವುದಾದರೆ ಸಜ್ಜನರು ಅದನ್ನು ನಿವಾರಣೆ ಮಾಡಬೇಕು. ಅದೆಂಥದ್ದು ನೋಡಿ, ಅದಕ್ಕೆ ದೇವರೇ ಬಂದು ನಿವಾರಣೆ ಮಾಡಿದ್ದ ಅವರನ್ನ, ಅದಕ್ಕೆ ಬರತಕ್ಕಂತೆ ಆಯಿತು. ನಂತರ ಹೇಳ್ತಾರೆ, ಸಂಗ್ರಾಮೇ ವರ್ತಮಾನಸ್ಯ ವದಂ ಚಾಪ್ತಧಿಕಾಗ್ರಣೆ. ನಾನು ಅನೇಕ ಯುದ್ಧಗಳು ಮಾಡಬೇಕು, ಸಾವಿರಾರು ಶತ್ರುಗಳು ಸಂಹಾರ ಮಾಡಬೇಕು, ಆದರೆ ವರ ಏನು ಅಂದರೆ ನಾನು ನನಗಿಂತ ಚಿಕ್ಕವರ ಕೈಲಿ ಸಾಯಬಾರದು, ನನಗಿಂತ ದೊಡ್ಡವರ ಕೈಲೇ ಸಾಯಬೇಕು. ಆದ್ದರಿಂದ ಪರಶುರಾಮದೇವರೇ ಬಂದು ವಿಶೇಷವಾಗಿ ಸಂಹಾರ ಮಾಡಿದರು ಅಂತ ಇದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಹೇಳ್ತಾ ಇದ್ದಾರೆ, ಕಾರ್ತವೀರ್ಯನ ಪರಿಚಯ ಮಾಡಿಕೊಡುತ್ತಾ ಮಹಾಯೋಗಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಮಹಾಯೋಗಿ ಅಷ್ಟೇ ಅಲ್ಲ, ಪ್ರಜೆಗಳನ್ನ ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇದ್ದ, ಸಾತ್ವಿಕನಾಗಿದ್ದ, ಪ್ರಾರಬ್ಧ ಕರ್ಮಾನುಸಾರ ತೊಂದರೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಸರಿ, ನಂತರ ಅವರ ಮಕ್ಕಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಅರ್ಜುನನಿಗೆ, ಕಾರ್ತವೀರ್ಯನ ವೀರ್ಯಾರ್ಜುನಿಗೆ 100 ಜನ ಮಕ್ಕಳಿದ್ರು, ಎಲ್ಲರನ್ನ ಕೊಲ್ಲಲಿಲ್ಲ ಪರಶುರಾಮ ದೇವರು, 100 ಜನ ಬಿಟ್ಬಿಟ್ರಂತೆ. ಪರಶುರಾಮ ದೇವರು ಅಂದ್ರೆ ಅದು ಕರುಣೆಯ ಸಾಕಾರ ಮೂರ್ತಿ, ಸತ್ಯವಾದ ದೋಷಕ್ಕೆ ಶಿಕ್ಷೆ ಮಾಡುವಂತಹ ಮೂರ್ತಿ. ಯಾವ 100 ಜನ ಮಕ್ಕಳಲ್ಲಿ ದೋಷ ಇಲ್ಲ, ಆ 100 ಜನ ಮಕ್ಕಳನ್ನ ಬಿಟ್ಟು ಬಿಟ್ರು, ದುಷ್ಟರನ್ನು ಮಾತ್ರ ಸಂಹಾರ ಮಾಡಿದ್ದು. ಅದಕ್ಕೆ 3 ಮಕ್ಕಳು ಉಡಿಕೊಂಡು, ಅದರಲ್ಲಿ ಹೇಳುತ್ತಾರೆ ವಿಶೇಷವಾಗಿ ಆ 3 ಅಂತ ಹೇಳುತ್ತಾರೆ, ಇನ್ನೊಂದು ಪಾಠಾಂತರ ಪ್ರಕಾರ 5 ಅಂತ ಒಟ್ಟಾರೆ. ಆ 5 ಜನ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಶೂರಸೇನ, ಶೂರ, ಧೃಷ್ಟ, ಕೃಷ್ಣ, ಭಯಧ್ವಜ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಯವನಾಗಿರ್ತಕ್ಕಂತಹ ಜಯಧ್ವಜನೇ ಅವಂತಿ ದೇಶಕ್ಕೆ ರಾಜ ಅಂತ ಹೇಳ್ತಾರೆ. ಜಯಧ್ವಜನ ಮಗ ತಾರಜಂಘ, ತಾರಜಂಘನಿಗೆ 100 ಜನ ಮಕ್ಕಳು ಹುಟ್ಟಿದ್ರು, ಅವರೆಲ್ಲರಿಗೂ ತಾರಜಂಘರೇ ಅಂತ ಹೇಳ್ತಾರೆ. ನಂತರ ಹೈಹಯದ ಕುಲದಲ್ಲಿ ವೀತಿಹೋತ್ರ, ಸುಜಾತ, ಭೋಜ, ಅವಂತಿ, ತೌಂಡಿಕೇರ, ತಾರಜಂಘ, ಭರತರು ಮೊದಲಾದಂತಹ ಅನೇಕ ಕ್ಷತ್ರಿಯರು ಹುಡುತಾ ಇದ್ದಾರೆ ಅಂತ ತಿಳಿಸಿಕೊಟ್ಟರು. ನಂತರ ಈ ಯದುವಂಶದಲ್ಲಿ ವೃಷ ಮೊದಲಾದ ಅನೇಕ ಪುಣ್ಯಾತ್ಮರಾದ ಯಾದವರು, ಯಾದವರು ಅಂದ್ರೆ ಆಕಳನ್ನ ಕಾಯುವವರು ಅಂತ ಅರ್ಥ ಬೇಡ ಅಂದ್ರು, ಯದು ನಾಮಕ ಕ್ಷತ್ರಿಯರ ಮಕ್ಕಳಾದ್ದರಿಂದ ಅವರು ಯಾದವರು ಅಷ್ಟೇ ಹೊರತು ಯಾದವರು ಅಂದ ಕೂಡಲೇ ಸಾಮಾನ್ಯ ಕಲ್ಪನೆ ಬರುವುದು ಗೊಲ್ರು, ಗೊಲ್ರವರು ಅಂತ ಹೇಳಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾದವರು ಅಂತ ಹೇಳಿದರೆ ಯದುನಾಮಕ ಕ್ಷತ್ರಿಯ ಆತನ ವಂಶದಲ್ಲಿ ಬಂದವರಿಂದ ಯಾದವರು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವೃಷನಿಂದ ಬಂದಿರತಕ್ಕಂಥವರೇ ವಂಶ ಪ್ರವರ್ತಕರಾದರು. ವೃಷನ ಮಗ ಮಧು ಅಂತ ಅವರಿಗೆ 100 ಜನ ಮಕ್ಕಳಾಗ್ತಾ ಇದ್ದಾರೆ. ಇನ್ನ ಅದರಲ್ಲಿ ದೊಡ್ಡ ವೃಷಣ ಅಂತ ಅವರೇ ವಂಶೋದ್ಧಾರಕ. ವೃಷಣಾದ ವೃಷ್ಣ ಎತ್ತರವೇ ಮಧೋಸ್ತು ಮಾಧವಾಸ್ಮತಾಹ ಯಾದವಾಹ ಯದುನಾ ಚಾಗ್ರೇ ನಿರುತ್ಯಂತೆ ಹೈಹಯಾಹ. ವೃಷಣನಿಂದ ಹುಟ್ಟಿದವರೆಲ್ಲ ವೃಷ್ಣಿಗಳು ಅಂತಾದರು, ಮಧುವಿನಿಂದ ಹುಟ್ಟಿದವರೆಲ್ಲ ಮಾಧವರಾದರು, ಯದುವಿನಿಂದ ಹುಟ್ಟಿದವರೆಲ್ಲ ಯಾದವರಾದರು. ಹೈಹಯನ ವಂಶದಲ್ಲೆಲ್ಲ ಹೈಹಯರೇ ಅಂತ ಹೆಸರು ಬಂತವರಿಗೆ ಅಂತ ತಿಳಿಸಿಕೊಡುತ್ತಾ ಕಾರ್ತವೀರ್ಯಾರ್ಜುನನ ಚರಿತ್ರೆಯನ್ನ ಯಾರಾದರೆ ನಿತ್ಯವೂ ಚಿಂತನೆ ಮಾಡುತ್ತಾರೋ, ನತಸ್ಯ ವಿತ್ತ ನಾಶೋಸ್ತಿ, ಅವರ ದುಡ್ಡು ಮೊದಲಾದ ಯಾವುದು ಹಾಳಾಗೋದಿಲ್ಲ. ನಷ್ಟಂ ಪ್ರತಿಲಭೆಚ್ಚ ಸಹ, ಕಳೆದೋದದ್ದು ಬಂದು ಸಿಗುತ್ತೆ. ನಮಗೆ ಒಂದೇ ಗೊತ್ತು, ಕಳೆದೋದ್ದು ಬರುತ್ತೆ ಅಂತ ಗೊತ್ತು, ಇದ್ದದ್ದು ಹೋಗಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ಇದ್ದದ್ದು ಹೋಗಲ್ಲ ಅಂದ್ರು, ಇದ್ದದ್ದು ಹೋಗೋದಿರ್ಲಿಕ್ಕೆ ನಿತ್ಯವೂ ಮಾಡಬೇಕಲ್ಲ. ಅದಕ್ಕೆ ಅಲ್ಲ, ನಮ್ದೇನ್ ಕಳೆದು ಹೋಗಿಲ್ಲ ಆದ್ರೆ ನಮ್ಗೆ ಅವಸರ ಇಲ್ಲ ಅಂತ ಬೇಡ, ಇದ್ದದ್ದು ಕಳೆದು ಹೋಗಿರೋದಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇದ್ದಾರೆ, ಈ ಯಾರಾದರೆ ಈ ವಿಶೇಷ ವಂಶಗಳನ್ನೆಲ್ಲ ಕೇಳುತ್ತಾರೋ ಅವರಿಗೆ ಹೇಳುತ್ತಾರೆ, ಐಶ್ವರ್ಯ, ಪುತ್ರರು, ದುರ್ಲಭವಾಗಿರತಕ್ಕಂತಹ ವರಗಳು ಎಲ್ಲವೂ ಕೂಡ ಭಗವಂತರಿಂದ ಬರುತ್ತೆ ಅಂತ ತಿಳಿಸಿಕೊಡುತ್ತಾ ಇನ್ನ ವೃಷ್ಣಿ ವಂಶದ ವರ್ಣನೆ ಮಾಡುತ್ತಾ ಇದ್ದಾರೆ. ಹತ್ತಿರ ಬರ್ತಾ ಇದ್ದಾರೆ ಕೃಷ್ಣನ ಹತ್ತಿರ. ನಂತರ ಕ್ರೋಷ್ಟುವಿಗೆ, ಯದುವಂಶದಲ್ಲಿ ಬಂದ ಕ್ರೋಷ್ಟು, ಕ್ರೋಷ್ಟುವಿಗೆ ಗಾಂಧಾರಿ ಮಾದ್ರಿ ಅಂತ ಇಬ್ಬರು ಹೆಣ್ಣಂದ್ರಿದ್ರು. ಆ ಗಾಂಧಾರಿ ಬೇರೆ, ಈ ಗಾಂಧಾರಿ ಮಾದ್ರಿ ಬೇರೆ ಬೇರೆ. ಗಾಂಧಾರಿಯ ಗರ್ಭದಲ್ಲಿ ಅನಮಿತ್ರ ಎಂಬ ಮಗ ಹುಡುತಾ ಇದ್ದಾನೆ. ಇನ್ನ ಮಾದ್ರಿಯ ಮಗ ಯುಧಾದಿತ ದೇವಮೀಡುಷ ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ಒಟ್ಟಾರೆ ವೃಷ್ಣಿ ವಂಶ ಮೂರು ಕವಲಾಯಿತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಯುಧಾದಿತನಿಗೆ ವೃಷ್ಣಿ ಅಂಧಕ ಅಂತ ಇಬ್ಬರು ಮಕ್ಕಳಾಗ್ತಾ ಇದ್ದಾರೆ. ಅದರಲ್ಲಿ ವೃಷ್ಣಿಯ ಮಕ್ಕಳೇ ಸ್ವಫಲ್ಕ ಮತ್ತು ಚಿತ್ರಕ ಅಂತ. ಸ್ವಫಲ್ಕಸ್ತು ಮಹಾರಾಜ ಧರ್ಮಾತ್ಮ ಎತ್ರ ವರ್ತತೆ ನಾಸ್ತಿ ವ್ಯಾಧಿ ಭಯಂ ತತ್ರ ನ ಅವರಷ ಭಯಮುಕ್ತ. ಸ್ವಫಲ್ಕ ಎಲ್ಲಿರ್ತಾನೋ ಅಲ್ಲಿ ವ್ಯಾಧಿ ಭಯ ಇಲ್ಲ, ಕ್ಷಾಮದ ಭಯವಿಲ್ಲ ಅಂತ ಹೇಳ್ತಾರೆ. ಕಾಶಿರಾಜನ ದೇಶದಲ್ಲಿ ಮೂರು ವರ್ಷಗಳ ಕಾಲ ಮಳೆ ಸುರಿಲಿಲ್ಲ, ಸ್ವಲ್ಪ ಪಾಪ ಜಾಸ್ತಿ ಆಗಿತ್ತು. ಇಂದ್ರದೇವರು ಮಳೆ ಸುರಿಸಲಿಲ್ಲ, ಅದಕ್ಕೆ ಕಾಶಿರಾಜನಿಗೆ ಗೊತ್ತಾಗಿತ್ತು ಸ್ವಫಲ್ಕ ಎಲ್ಲಿದ್ರೆ ಅಲ್ಲಿ ಮಳೆ ಆಗುತ್ತೆ ಅಂತ. ಸ್ವಫಲ್ಕರನ್ನು ಕರೆದುಕೊಂಡು ರಾಜ್ಯಕ್ಕೆ ಹೋಗುವಾಗ ಹೆಜ್ಜೆ ಇಟ್ಟ ಕೂಡಲೇ ಇಂದ್ರದೇವರು ಮಳೆ ಸುರಿಸಿದ್ರಂತೆ. ಅಂದ್ರೆ ಅಂಥ ಒಳ್ಳೆವ ಮಹಾಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಆತನ ಹೆಂಡತಿಯೇ ಅಂದ್ರೆ ಕಾಶಿರಾಜ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಕೊಟ್ಟ. ಮಗಳು ಯಾರು ಅಂದ್ರೆ ಗಾಂಧಿನಿ ಅಂತ, ಗಾಂಧಿನಿಯನ್ನ ಕೊಟ್ಟು ಮದುವೆ ಮಾಡಿಕೊಟ್ಟ. ಹಾಗೆ ಯಾಕೆ ಗಾಂಧಿನಿ ಅಂತ ಹೇಳ್ತಾರೋ ಅಂದ್ರೆ ಆ ಗರ್ಭದಲ್ಲಿರುವಂತಹ ಕೂಸು ತುಂಬಾ ಕಾಲ ಹೊರಗೆ ಬರಲಿಲ್ಲಂತೆ. ಅಪ್ಪ ಕೇಳಿದ, ಜಾಯಸ್ವ ಶೀಘ್ರಂ ಭದ್ರಂತೆ ಕಿಮರ್ಥಂ ಯತಿಷ್ಠತಿ, ಯಾಕೆ ನೀನು ಒಳಗೆ ಕೂತಿದೀಯ ಹೊರಗೆ ಬರಬಾರ್ದ ಅಂತ ಆ ಮಗುವನ್ನ ಕೇಳಿದಾಗ, ಗಾಂ ಯದಿ ದಿನೇ ದಿನೇ ದದ್ಯಾಂ ತಥೋ ಅದ್ಯ ಅಹಂ ಜಾಯಿಷ್ಯಾಮಿ, ಹುಟ್ಟಿದ ಮೇಲೆ ನನಗೆ ದಿನಾಗ್ಲೂ ಒಂದು ಆಕಳು ದಾನ ಕೊಡಬೇಕು, ಅನುಕೂಲ ಮಾಡಿಕೊಟ್ರೆ ಹುಡ್ತೇನೆ ಎಂದು. ಆಯಿತು ಬಾಮ್ಮ ಅಂದ್ರೆ ಹೊರಗೆ ಬಂದಂತೆ. ಆಕೆಯನ್ನ ಗಾಂಧಿನಿ ಅಂತ ಹೇಳ್ತಾ ಇದ್ದಾರೆ. ಗಾಂಧಿನಿ ಸ್ವಫಲ್ಕ ಇಬ್ಬರು ಆ ಮಹಾತ್ಮರ ಮಗನಾಗಿ ಬಂದವನೇ ಅಕ್ರೂರ ಅಂತ ಜ್ಞಾನಶೀಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅಕ್ರೂರನ ಜೊತೆಗೆ ಗಾಂಧಿನಿಯ ಮಕ್ಕಳು ಉಪಾಸಂಗ, ಮದ್ಗು, ಮೃದುರ, ಅರಿಮೇಜಯ, ಅವಿಕ್ಷಿಪ, ಉಪೇಕ್ಷ, ಶತ್ರುಘ್ನ, ಅರಿಮರ್ದನ, ಧರ್ಮದೃಗ್, ಯತಿಧರ್ಮ, ಗೃಧ್ರ, ಭೋಜ, ಅಂಧಕ, ಭೋಜರು, ಭೋಜ, ಅಂಧಕ, ಆವಾಹ, ಪ್ರತಿವಾಹ ಅಂತ ಮಕ್ಕಳು, ವರಾಂಗನ ಅಂತ ಒಬ್ಬ ಹೆಣ್ಣು ಮಗಳು ಹೊಡ್ತಾ ಇದ್ದಾರೆ. ಇನ್ನ ಅಕ್ರೂರನಿಗೆ ಅಕ್ರೂರನ ಹೆಂಡತಿ ಹೆಸರು ಗೊತ್ತು ಉಗ್ರಸೇನ ಅಂತ. ಅಕ್ರೂರನ ಹೆಂಡತಿ ಹೆಸರು ಉಗ್ರಸೇನ ಅಂತ. ಒಂದು ವೇಳೆ ಕ್ವಿಜ್ ಪ್ರೋಗ್ರಾಂ ಇಟ್ರೆ ಎಲ್ಲರೂ ಬಂದ್ಬಿಡುತ್ತೇನೆ ಅಲ್ವಾ? ಈ ವಂಶಗಳ ಪಟ್ಟಿ ಎಲ್ಲರೂ ಕೊಟ್ಬಿಟ್ಟು ಯಾರ್ಯಾರ ಹೆಸರು ಯಾರ್ಯಾರು ಹೇಳಲಿಕ್ಕೆ ಯಾರು ಕೊಟ್ರೆ ಅವರಿಗೆ ಫಸ್ಟ್ ಪ್ರೈಸ್ ಅಂತ ಹೇಳಿಬಿಟ್ರೆ ಎಲ್ಲರಿಗೂ ಬಂದ್ಬಿಡುತ್ತೇನೆ ಎಲ್ಲಾ ವಂಶಗಳ ಪಟ್ಟಿ ಹೆಸರು. ಸರಿ, ಉಗ್ರಸೇನಲ್ಲಿ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ, ಪ್ರಸೇನ ಉಪದೇವ ಅಂತ ಇಬ್ಬರು ಅಕ್ರೂರನ ಮಕ್ಕಳು. ಇನ್ನ ಸ್ವಫಲ್ಕನ ತಮ್ಮ ಚಿತ್ರಕ ಅಂತ, ಆ ಚಿತ್ರಕನಿಗೆ ಸವಿಷ್ಠ ಶ್ರವಣ ಅಂತ ಇಬ್ಬರು ಹೆಣ್ಣಂದರು. ಅವರಲ್ಲಿ ಋತು, ವಿಪೃತು, ಅಶ್ವಗ್ರೀಹ, ಅಶ್ವಬಾಹು, ಸುಪಾಶ್ವಕ, ಗವೇಷಣ, ಅರಿಷ್ಟನೇಮಿ, ಅಶ್ವಸುಧರ್ಮ, ಧರ್ಮಭೃತ್, ಸುಬಾಹು, ಬಲಬಾಹು ಅಂತ ಇಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ಇನ್ನ ಕ್ರೋಷ್ಟುವಿಯ ಇನ್ನ ಮೂರನೇ ಮಗ ಯಾರು ದೇವಮೀಢ ಅಂತ, ಆತನಿಗೆ ಅಶ್ಮಕಿ ಎಂಬ ಹೆಂಡತಿ, ಆಕೆಯಲ್ಲಿ ಶೂರ ಎಂಬ ರಾಜ ಹೊಡತಾ ಇದ್ದಾನೆ. ಶೂರನಿಗೆ ಭೋಜರಾಜನ ಕುಮಾರಿಯಿಂದಾಗಿ 10 ಜನ ಮಕ್ಕಳು ಪಡ್ಕೊಂಡ. ಶೂರನ ಮಗನೇ ವಸುದೇವ, ಹಿರಿಯ ಮಗ ಅಂತ ಹೇಳ್ತಾ ಇದ್ದ. ಆತನಿಗೆ ಆನಕದುಂದುಭಿ ಅಂತ ಹೆಸರು ಇದೆ. ಯಾಕೆಂದರೆ ಆತ ಹುಟ್ಟಿದಾಗ ಸ್ವರ್ಗದಲ್ಲಿ ಆಕಾಶದಲ್ಲಿ ಭೇರಿಗಳು ಮೊಳಗಿರುವಂತೆ, ಅದಕ್ಕೆ ಆನಕದುಂದುಭಿ ಅಂತ ಹೆಸರೇ ಆಯಿತು. ನಂತರ ಶೂರನ ಅರಮನೆಯಲ್ಲಿ ಪುಷ್ಪವೃಷ್ಟಿಯೂ ಆಯಿತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವಸುದೇವರ ನಂತರ ದೇವಭಾಗ, ದೇವಶ್ರವಸ, ಅನಾದೃಷ್ಟಿ, ಕನವಕ, ವತ್ಸವಂತ, ಗೃಂಜಿಮ, ಶ್ಯಾಮ, ಶಮೀಕ, ಗಂಡೂಷ ಅಂತ ಗಂಡು ಮಕ್ಕಳು, ಇನ್ನ ಪೃಥುಕೀರ್ತಿ, ಪೃಥ, ಶ್ರುತದೇವ, ಶ್ರುತಶ್ರವ, ರಾಜಾದಿದೇವಿ ಎಂಬ ಹೆಣ್ಣು ಮಕ್ಕಳು 5 ಜನ ಶೂರ ರಾಜನಿಗೆ ಆಗ್ತಾ ಇದ್ದಾರೆ. ಸರಿ, ಅದರಲ್ಲಿ ಕುಂತಿ ರಾಜ ಈ ಪೃಥ ಎಂಬವಳನ್ನ ತನ್ನ ಮಗಳಾಗಿ ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಅವಾಗೆ ಕುಂತಿ ಭೋಜನಿಗೆ ಶೂರಸೇನ ತನ್ನ ಮಗಳನ್ನ ಒಪ್ಪಿಸ್ತಾ ಇದ್ದಾರೆ. ಆದ್ದರಿಂದ ಆಕೆಗೆ ಕುಂತಿ ಅಂತ ಹೆಸರು ಬಂತು. ಹಾಗಾದರೆ ಪಾಂಡವರು ಯಾರು ಅಂದರೆ ಕೃಷ್ಣನ ಸೋದರತ್ತೆಯ ಮಕ್ಕಳು. ಕೃಷ್ಣನ ಸೋದರತ್ತೆಯ ಮಕ್ಕಳು ಇಷ್ಟು ಮಾತ್ರ ಕಾರಣ ಇದ್ದಿಲ್ಲ. ಬಾಂಧವ್ಯ ಅಲ್ಲದೆ ಅವರಿಗೆ ವಿಷ್ಣು ಭಕ್ತಿಯೇ ಬಾಂಧವ್ಯ ಇತ್ತವರಲ್ಲಿ. ನಂತರ ಮುಂದೆ ಅಂತ್ಯ ಎಂಬ ರಾಜಕುಮಾರನಿಗೆ ಶೂರಸೇನ ತನ್ನ ಮಗಳಾದ ಸುತದೇವ ಅಂತ ಕೊಡ್ತಾ ಇದ್ದಾರೆ. ಅಲ್ಲಿ ಜಗುರ್ಹು ಎಂಬ ಮಗ ಹುಡುತಾ ಇದ್ದಾನೆ. ಇನ್ನ ಶೂರಸೇನ ಇನ್ನೊಬ್ಬ ಮಗಳು ಶುಕಶ್ರವಸ ಅಂತ ಆಕೆಯನ್ನ ದಮಘೋಷನಿಗೆ ಕೊಡ್ತಾ ಇದ್ದಾರೆ ಚೇದಿ ರಾಜನಿಗೆ. ಅಲ್ಲಿ ಹುಟ್ಟಿದವನೇ ಶಿಶುಪಾಲ. ನಂತರ ಅವನೇ ಹಿರಣ್ಯಕಶಿಪು ಅಂತ ನಮಗೂ ಗೊತ್ತಿದೆ. ವೃದ್ಧ ಶರ್ಮನಿಗೆ ಋತುಕೀರ್ತಿ ಎಂಬ ಇನ್ನೊಬ್ಬ ಮಗಳಲ್ಲಿ ಕರುಷ ದೇಶದ ಅಧಿಪತಿ ದಂತವಕ್ರ ಹುಡುತಾ ಇದ್ದಾನೆ. ನಂತರ ಕುಂತಿ ಭೋಜನ ಸಾಕು ಮಗಳು ಯಾರು? ಕುಂತಿ. ಆಕೆಗೆ ಪಾಂಡು ಪಾಂಡುವಿನ ಜೊತೆಗೆ ಬಂದಿರತಕ್ಕಂತಹ ಮಕ್ಕಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕ್ರೋಷ್ಟುವಿನ ಕಡೆಯ ಮಗ ಅನಮಿತ್ರ ಆತನಿಗೆ ಶಿನಿ ಎಂಬ ಮಗ ಹುಡುತಾ ಇದ್ದಾನೆ. ಶಿನಿಗೆ ಶೈನೇಯ ಅಥವಾ ಸತ್ಯಕ ಎಂಬ ಮಗ ಹುಡುತಾ ಇದ್ದಾನೆ. ಸತ್ಯಕನಿಗೇನೆ ಸಾತ್ಯಕಿ ಎಂಬ ಮಗ ಹುಡುತಾ ಇದ್ದಾನೆ. ಆತನನ್ನೇ ಯುಯುಧಾನ ಅಂತ ಹೇಳ್ತಾ ಇದ್ದಾರೆ. ಯುಯುಧಾನನ ಮಗ ಅಸಂಗ, ಅಸಂಗನ ಮಗ ಭೂಮಿ, ಭೂಮಿಯ ಮಗ ಯುಗಧರ. ಯುಗಧರನ ವರೆಗೆ ಕ್ರೋಷ್ಟುವಿನ ವಂಶ ಸಮಾಪ್ತ ಆಯಿತು ಅಂತ ತಿಳಿಸಿಕೊಡುತ್ತಾರೆ. ಇನ್ನ ಮುಂದೆ ಹೇಳ್ತಾರೆ, ವಸುದೇವನ ತಮ್ಮನಾದ ದೇವಭಾಗ ಅಂತ ಆತನಿಗೆ ಹುಟ್ಟಿದವನೇ ಉದ್ಧವ ಅಂತ ಹೇಳ್ತಾ ಇದ್ದಾರೆ. ನಂತರ ವಸುದೇವನ ಮೂರನೆಯ ತಮ್ಮ ಅನಾದೃಷ್ಟಿ ಅಂತ ಆತನಿಗೆ ಅಶ್ಮತಿ ಎಂಬ ಪತ್ನಿಯಲ್ಲಿ ಯಶಸ್ವಿ ಎಂಬ ಮಗ ಹೊಡತಾ ಇದ್ದಾನೆ. ಇನ್ನೊಬ್ಬ ತಮ್ಮ ದೇವಶ್ರವಸ ಅಂತ, ವಸುದೇವನ ತಮ್ಮ ದೇವಶ್ರವಸ ಅಂತ ಆತನಿಗೆ ಶತ್ರುಘ್ನ ಎಂಬ ಮಗ ಬರ್ತಾ ಇದ್ದಾನೆ. ಈ ಶತ್ರುಘ್ನ ಸ್ವಲ್ಪ ಬೇರೆ ಕಾರಣಗಳಿಂದ, ಅಂದರೆ ಹುಡುಗನಿದ್ದಾಗಲೇನೆ ಚೂರು ತೊಂದರೆ ಕೊಡುವುದು ಎಲ್ಲ ಶುರು ಮಾಡಿದ್ದ. ಅದಕ್ಕೆ ಇವನಿದ್ರೆ ದೇಶಕ್ಕೆ ಉಪದ್ರ ಆಗತ್ತೆ ಅಂತ ಅವನನ್ನ ಹೊರಗೆ ಕಾಡಿಗೆ ಅಟ್ಟಿಬಿಟ್ರು. ಯಾರನ್ನ? ವಸುದೇವನ ತಮ್ಮನ ಮಗನನ್ನೇ, ದೇವಶ್ರವಸನ ಮಗ ಶತ್ರುಘ್ನ ಅವನೇ ಕಾಡಿಗಟ್ಟಿದಾಗ ಬೇಡರು ಹಿಡ್ಕೊಂಡ್ರಂತೆ. ಅವನನ್ನ ಹಿಡಿದುಕೊಂಡು ಬೆಳೆಸಿದ್ರು. ಅವನೇ ಏಕಲವ್ಯ ಅಂತ. ಏಕಲವ್ಯ ಯಾರೋ ಅಲ್ಲ, ಕೃಷ್ಣನ ಚಿಕ್ಕಪ್ಪನ ಮಗ ತಮ್ಮ. ಎಂತ ನೋಡಿ ನಮಗೆ ಇದು ಎಲ್ಲೆಲ್ಲಿ ಎಲ್ಲೆಲ್ಲಿ ಏನು ಕನೆಕ್ಷನ್ ಬರುತ್ತೋ, ಯಾರ್ಯಾರು ಎಲ್ಲಿ ಬಂದಿರ್ತಾರೋದು ಹರಿವಂಶ ಪಟ್ಟಿ ಕೊಟ್ಟಷ್ಟು ಎಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ನಂತರ ಏನು ಹೇಳ್ತಾರೆ, ವಸುದೇವ ತನ್ನ ಇನ್ನೊಬ್ಬ ತಮ್ಮ ಸತ್ಯವಂತ ಅಂತ ಆತನಿಗೆ ಮಕ್ಕಳಾಗಿಲ್ಲ, ಅದಕ್ಕೆ ತನ್ನ ಇನ್ನೊಬ್ಬ ಮಗನನ್ನೇ ತಮ್ಮನಿಗೆ ಕೊಟ್ಟು ಬಿಟ್ಟ ಧಾರಾಪೂರ್ವಕವಾಗಿ. ಇನ್ನ ಇನ್ನೊಬ್ಬ ಮಗ ಗಂಡೂಷ ಅಂತ ಆತನಿಗೂ ಮಕ್ಕಳಿರಲಿಲ್ಲಂತೆ. ಆದರೆ ಆತನಿಗೆ ವಸುದೇವ ತನ್ನ ಮಕ್ಕಳನ್ನು ಕೊಡಲಿಲ್ಲ, ಮೊಮ್ಮಕ್ಕಳನ್ನು ಕೊಟ್ಟಂತೆ. ವಸುದೇವ ಕೃಷ್ಣನ ಮಗನಾಗಿರತಕ್ಕಂತಹ ಚಾರುಭೃಷ್ಣ, ಸುಚಾರು, ಪಂಚಾಲ, ಕೃತಲಕ್ಷಣ ಅಂತ ನಾಲ್ಕು ಜನ ಮಕ್ಕಳು, ಕೃಷ್ಣನ ಮಕ್ಕಳು, ಆ ಮಕ್ಕಳನ್ನ ಅವರಿಗೆ ಕೊಡತಾ ಇದ್ದಾರೆ. ನಂತರ ಚಾರುಭೃಷ್ಣ ಯಾರ ಮಗ ಅಂದ್ರೆ ರುಕ್ಮಿಣಿಯ ಮಗ ಅಂತ ಪರಿಚಯ ಮಾಡಿ ಕೊಡತಾ ಇದ್ದಾರೆ. ನಂತರ ವಸುದೇವನ ಇನ್ನೊಬ್ಬ ತಮ್ಮ ತನವತ ಅಂತ ಆತನಿಗೆ ತಂದ್ರಿಜ, ತಂದ್ರಿಪಾಲ ಅಂತ ಹೇಳಿಕೊಡತಾ ಇದ್ದಾರೆ ಅವರಿಗೆ. ನಂತರ ಇನ್ನೊಬ್ಬ ತಮ್ಮ ಗೃಂಜಿಮ, ಆತನಿಗೆ ವೀರ, ಅಶ್ವಹಾನ ಅಂತ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ. ತುಂಬಾ ಜನ ತಮ್ಮಂದ್ರಲ್ವಾ, ಇನ್ನೊಬ್ಬ ತಮ್ಮ, ಅದಕ್ಕೆ ಶ್ಯಾಮ ಅಂತ ಇನ್ನೊಬ್ಬ ತಮ್ಮ. ಅಲ್ಲ, ಇವರೆಲ್ಲ ಒಂದು ಕಡೆ ಊಟಕ್ಕೆ ಸೇರಿದ್ರೆ ಸಾಕೇನು, ಬೇರೆಯವರನ್ನ ಕರಿಬೇಕಾಗೇ ಇಲ್ಲ, ಅವರದ್ದೇ ವಂಶ ಆಗಿಬಿಡುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ನಮ್ಮನೆ ಶ್ರಾದ್ದ ಹೊರಗಿನವರನ್ನ ಯಾರನ್ನ ಕರೆದಾರೆ, ಮೂರೇ ಜನ ಕರೆದದ್ದು, ಊಟಕ್ಕಾದ್ರೆ ನೂರು ಜನ, ನೂರೇ ಆಗ್ತಾ ನಮ್ಮವರೇ ನೂರು ಜನ ಇದ್ದಾರೆ. ಆ ಶ್ಯಾಮ ತಮ್ಮನಾದಂತಹ ಶಮೀಕನನ್ನೇ ಮಗನಾಗಿ ಮಾಡಿಕೊಂಡ. ನೋಡಿ, ತಮ್ಮನನ್ನೇ ಮಗನಂತ ತಗೊಳ್ಳೋದು ಅದೊಂದು ವಿಶೇಷ. ಯಾಕಂದ್ರೆ ಅಣ್ಣ ತಂದೆ ಸಮಾನಾದ್ದರಿಂದ ತಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಈ ಶಮೀಕನಿಗೆ ಅಜಾತಶತ್ರು ಅಂತ ಮಗ ಹುಡುತಾ ಇದ್ದಾನೆ ಅಂತ ತಿಳಿಸಿಕೊಟ್ಟು ಮುಂದೆ ವಸುದೇವನ ಮಕ್ಕಳ ವಿಷಯ ಹೇಳುತ್ತೇನೆ. ಕೃಷ್ಣೇ ತ್ರಿವಿಧ ಮೇತತ್ತು ಬಹುಶಾಖಂ ಮಹೋಸಜು ಮಹೋದಸಂ ಧಾರಯನ್ ವಿಪುಲಂ ವಂಶಂ ನಾ ಅನರ್ಥೈರಿಹ ಯುಜ್ಯತೆ ಹೇಳುತ್ತಾರೆ. ಒಂದೊಂದು ವಂಶವನ್ನು ಕುರಿತು ಹೇಳುವಾಗ ಅದು ಕೇಳಿದವರು ಒಂದೊಂದು ಫಲ ಹೇಳ್ತಾ ಇದ್ದಾರೆ. ಈ ಮೂರು ವಿಧ ಕವಲು ಒಡೆದಂತ ವೃಷ್ಣಿಯ ವಂಶವನ್ನ ಯಾರು ಚೆನ್ನಾಗಿ ಕೇಳುತ್ತಾರೋ ಧಾರಣೆ ಮಾಡುತ್ತಾರೋ ಅವರಿಗೆ ಅನರ್ಥಗಳ ಆಗಲ್ಲ ಅಂದ್ರು. ಅನರ್ಥಗಳು ಅವರ ತಂಡೆಗೆ ಬರೋದಿಲ್ಲ ಅಂತ ತಿಳಿಸಿಕೊಟ್ಟು ವಸುದೇವನ ಮಕ್ಕಳ ಪರಿಚಯವನ್ನ ಮಾಡಿಕೊಡತಾ ಇದ್ದಾರೆ. ತುಂಬಾ ಇದೆ ಹೇಳ್ತಾರೆ. ವಸುದೇವನಿಗೆ ಯಾ ಪತ್ನಿಯ ವಸುದೇವಸ್ಯ ಚತುರ್ದಶ ವರಾಂಗನಾಹ 14 ಜನ ಹೆಣ್ಣಂದ್ರು ವಸುದೇವನಿಗೆ. ಯಾರು ಅಂದ್ರೆ ಹೇಳ್ತಾರೆ, ರೋಹಿಣಿ, ಇಂದಿರಾ, ವೈಶಾಖಿ, ಭದ್ರಾ, ಸುನಾಮಣಿ, ಈ ಅವರು 5 ಜನ ಕೂಡ ಪೌರವರು, ಪುರು ವಂಶದವರು. ಸಹದೇವ, ಶಾಂತಿದೇವ, ಶ್ರೀದೇವ, ದೇವರಕ್ಷಿತ, ವೃಕದೇವಿ, ಉಪದೇವಿ, ದೇವಕಿ ಅಂತ ಈ 7 ಜನ ದೇವಕನ ಮಕ್ಕಳು. ಇನ್ನ ಸುತನು ವಡವ ಎಂಬವರು ಪರಿಚಾರಣಿಯರು ಅಂತ ಒಟ್ಟಾರೆ 14 ಜನ ಹೆಣ್ಣಂದ್ರಿದ್ರು. ಅದರಲ್ಲಿ ಹೇಳ್ತಾ ಇದ್ದಾರೆ, ರೋಹಿಣಿ ಯಾರ ಮಗಳು ಅಂದ್ರೆ ಬಾಲ್ಯಕರಾಜನ ಮಗಳು. ಬಾಲ್ಯಕರಾಜನ ಮಗಳು ರೋಹಿಣಿ ದೇವಿ ಹೇಳ್ತಾರೆ. ಆದ್ದರಿಂದ ವಸುದೇವನಿಗೆ ಅತ್ಯಂತ ಪ್ರಿಯಳಾದ ಹೆಂಡತಿ ಯಾರು ಅಂದರೆ ರೋಹಿಣಿ. ಇನ್ನ ರೋಹಿಣಿಯ ಜ್ಯೇಷ್ಠ ಪುತ್ರ ಬಲರಾಮ. ಬಲರಾಮನ ತಮ್ಮಂದ್ರೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ರೋಹಿಣಿಯಲ್ಲಿ ಹುಟ್ಟಿದವರು ಸಾರಣ, ಶಠ, ದುರ್ದಮ, ದಮನ, ಶಭ್ರ, ಪಿಂಡಾರಕ, ಉಶೀನರ ಅಂತ ಗಂಡು ಮಕ್ಕಳು ಬಂದ್ರು. ಚಿತ್ರ ಎಂಬ ಇನ್ನ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಎಷ್ಟಾಯಿತು ಅಂದರೆ ಸಾರಣ, ಶಠ, ದುರ್ದಮ, ದಮನ, ಶಭ್ರ, ಪಿಂಡಾರಕ, ಉಶೀನರ, ಚಿತ್ರ, ಬಲರಾಮ ಎಲ್ಲ ಸೇರಿಕೊಂಡ್ರೆ 9. ಆದರೆ ದಶ ಅಂತ ಹೇಳ್ತಾ ಇದ್ದಾರೆ. ಇದೇನಪ್ಪ 10 ಜನ ಅಂತ ಹೇಳಿದ್ರಲ್ಲ, 9 ಹುಟ್ಟಿದ್ದು ಅಂದ್ರೆ ಅಲ್ಲಿ ರಹಸ್ಯ ಹೇಳ್ತಾರೆ. ಈ ಚಿತ್ರ ಅಂಬವಳು ತಾಯಿಗೆ ರೋಹಿಣಿಗೆ ಹುಟ್ಟಿ ಸತ್ತು ಹೋದ್ರಂತೆ. ಸತ್ತು ಹೋಗುವಾಗ ಅಂದುಕೊಂಡ್ಲಂತೆ, ಅಯ್ಯೋ ನಾನು ಯದುವಂಶದಲ್ಲಿ ಹುಟ್ಟಿದ್ರೂ ಕೂಡ ಕೃಷ್ಣ ಈ ವಂಶದಲ್ಲಿ ಹುಟ್ಟುತ್ತಾನೆ, ಒಂದು ದೇವ ಸಂಬಂಧಿಯಾಗಿರತಕ್ಕಂತಹ ಚಿಂತನೆ ಬರ್ತಾ ಇದೆ. ಕೃಷ್ಣ ಬರಲಿಕ್ಕೆ ಮೊದಲೇ ನಾನು ಹೋಗಿಬಿಡ್ತಾ ಇದ್ದೇನಲ್ಲ ಅಂತ ದುಃಖದಿಂದ ಸತ್ತು ಹೋದ್ಲಂತೆ. ಅದಕ್ಕೆ ಮತ್ತು ಆ ಹೊಟ್ಟೆಯಲ್ಲೇ ಬಂದು ಆಕೆಯನ್ನು ಸುಭದ್ರ ಅಂತ ಕರೆದರು. ರೋಹಿಣಿಯ ಮಗಳೇ ಸುಭದ್ರ ಅಂತ ಕರೀತಾ ಇದ್ದಾರೆ. ನಂತರ ವಸುದೇವನಿಗೆ ದೇವಕಿಯಲ್ಲಿ ಶ್ರೀಕೃಷ್ಣ ಬಂದ. ಬಲರಾಮನಿಗೆ ರೇವತಿ ಎಂಬ ಭಾರ್ಯೆಯಲ್ಲಿ ನಿಷಠ ಅಂತ ಮಗ ಬರ್ತಾ ಇದ್ದಾನೆ. ಇನ್ನ ಸುಭದ್ರ ಅರ್ಜುನನ ಮದುವೆ ಆದದ್ದು, ಅಭಿಮನ್ಯು ಬಂದ ಅಂತ ಹೇಳ್ತಾ ಇದ್ದಾರೆ. ಇನ್ನ ಅಕ್ರೂರನಿಗೆ ಕಾಶಿರಾಜನ ಮಗಳು ಹೆಂಡತಿ ಆದ್ದು, ಆತ ಆಕೆಯಲ್ಲಿ ಸತ್ಯಕೇತು ಎಂಬ ಮಗ ಬರ್ತಾ ಇದ್ದಾನೆ. ನಂತರ ಅಲ್ಲ ಇದ್ದಕ್ಕಿದ್ದಂತೆ ಅಕ್ರೂರನವರಿಗೆ ಯಾಕೆ ಹೋದದ್ದು ಅಂದ್ರೆ ಅದೇ ಕಾಲದಲ್ಲಿ ಆ ಮಗು ಹುಟ್ಟಿತ್ತು, ಅದಕ್ಕೆ ಅಲ್ಲಿ ಅದು ಹೇಳಿದ್ರು, ಇದು ಇಲ್ಲಿ ಹೇಳ್ತಾರೆ, ಹಾಗೆ 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 ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ವಸುದೇವನ ಇನ್ನ 7 ಪತ್ನಿಯರಲ್ಲಿ ಮಹಾಸುರರಾದಂತಹ ಮಕ್ಕಳು ಹುಡುತಾ ಇದ್ದಾರೆ, ಅವರನ್ನೆಲ್ಲ ಕೂಡ ಕೇಳಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದು ಬೇಡ ಅಂತ ಬಿಡಬೇಡಿ, ಕೇಳಿ. ಶಾಂತಿದೇವ ಎಂಬ ಪತ್ನಿಯಲ್ಲಿ ಭೋಜ, ವಿಜಯ ಅಂತ ಇಬ್ಬರು ಮಕ್ಕಳು. ಸುನಾಮಿಯಲ್ಲಿ ವೃಕದೇವ, ಗದ ಮತ್ತು ದೇವರಕ್ಷಿತ ಎಂಬಲ್ಲಿ ಉಪಾಸಂಗವರ ಅಂತ. ವೃಕದೇವಿಯಲ್ಲಿ ಅವಗಾಹ, ಇಲ್ಲೊಂಚೂ ವೃಕಥ ಬೇರೆ ಕಡೆ ಬರುತ್ತಾರೆ. ವೃಕದೇವಿಯಲ್ಲಿ ಅವಗಾಹ ಅಂತ ಮಗ ಹುಟ್ಟಿದ. ವೃಕದೇವಿ ತ್ರಿಗತ್ತರಾಜನ ಮಗಳು. ತ್ರಿಗತ್ತರಾಜನಿಗೆ ಗರ್ಗಗೋತ್ರೀಯನಾದ ಶೈಶಿರಾಯಣ ಅಂತ ಪುರೋಹಿತನಿದ್ದ. ಇಲ್ಲಿ ಹೇಳ್ತಾ ಸ್ವಲ್ಪ ಅಲ್ಲಿಗೆ ಹೋಗಿ ಬರ್ತಾರೆ. ಅದೇ ಭಾರತದ ಲಕ್ಷಣ. ಒಂದು ಕಥಾ ಹೇಳ್ತಾ ಅಲ್ಲಿ ಕವಲೊಡೆದು ಚೂರು ತಿರುಗಾಡಿ ಮತ್ತು ಇಲ್ಲಿಗೆ ಬರುತ್ತಾರೆ. ನಾವು ಅದರ ಹಿಂದೆ ಹೋದವರು ಮತ್ತು ಇಲ್ಲಿ ಬರೋದು ಎಲ್ಲಿ ಎಲ್ಲಿ ಹೋಗುವುದು ಅರ್ಥ ಆಗಲ್ಲ. ನೆಲ್ಲೂರು ಅಂತ ಆಂಧ್ರದಲ್ಲಿ, ಅಲ್ಲಿ ಭಾರತ ಪ್ರವಚನ ಇಟ್ಟಿದ್ರು. ನಾನು ನನಗೂ ಕೊಟ್ಟಿದ್ರು ಒಂದು ವಾರ ಅಂತ. ಅಲ್ಲಿಗೆ ಹೋದಾಗ ಅವರೆಲ್ಲ ಒಂದೇ ಮಾತು ಹೇಳಿದ್ರು, ನಮ್ಮ ಭಾರತ ಕೇಳಿದ್ರೆಲ್ಲ ಹೇಗಿದೆ ಅಂದೆ, ತಲೆ ಕೆಟ್ಟು ಹೋಗಿದೆ. ಯಾಕೆ ಅಂದ್ರೆ ಎಲ್ಲಿ ಯಾವ ಕಥೆ ಯಾವ ಸಂಬಂಧವೋ ಗೊತ್ತಿಲ್ಲ. ಕಥಾ ಕಥಾ ಕಥಾ, ಯಾರಿಗೆ ಯಾರು ಸಂಬಂಧವೋ ಗೊತ್ತಾಗ್ತಾ ಇಲ್ಲ. ಯಾಕಾಗಾಯ್ತು ಗೊತ್ತಾ ಅಂತ ಕೇಳಿದೆ. ಗೊತ್ತಿಲ್ಲ, ಮಧ್ಯೆ ನಿದ್ದೆ ಬಂದಿರುತ್ತೆ ಅದಕ್ಕೆ ಹಾಗಾಗಿ, ಮಧ್ಯೆ ಚೂರು ಜೊಂಪತ್ತಿದ್ರೆ ಹಾಗೆ ಆಗುತ್ತೆ. ಅದಕ್ಕೆ ಭಾರತ ಭಾರತ ಸುಧಾ ನ್ಯಾಯ ಸುಧಾ ಎರಡೂ ಚೆನ್ನಾಗಿ ಎಚ್ಚರದಿಂದ ಕೇಳಬೇಕಾದ ಗ್ರಂಥಗಳು. ಎಲ್ಲವೂ ಎಚ್ಚರವೇ, ಇದು ಇನ್ನ ಎಚ್ಚರ. ಇಲ್ಲದಿದ್ದರೆ ಸುಧಾದಲ್ಲಿ ಒಂದು ಕಡೆ ಮುಳುಗಿದ್ರೆ ಆ ತರ್ಕ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ವಾದ 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 ಎಲ್ಲಿಗೋ ಹೋಗಿ ಎಲ್ಲೋ ಹೇಳುತ್ತಾರೆ. ಎಲ್ಲಿಂದ ಬಂದದ್ದು ಎಂಬುದು ನೆನಪಿರಲ್ಲ. ಮತ್ತ ಅಲ್ಲಿ ರಾಯರು ಬರ್ತಾರೆ, ಏನಪ್ಪ ಪಾಠ ಓದ್ತಾ ಇದೆಯಾ, ಎಲ್ಲಿಂದ ಶುರುವಾಯಿತು ಗೊತ್ತಾ ಅಲ್ಲಿದು ಅಂತ ರಾಯರು ತಮ್ಮ ಟಿಪ್ಪಣಿಯಲ್ಲಿ ಅಷ್ಟು ಉಪಕಾರ ಮಾಡಿಕೊಡ್ತಾರೆ ಶಿಷ್ಯರಿಗೆ. ನಮ್ಮ ತಲೆ ಅಷ್ಟು ಶಾರ್ಪ್ ಅಂತ ಅವ್ರಿಗೆ ಗೊತ್ತು, ಎಲ್ಲಾ ಪರಿಚಯ ಮಾಡಿಕೊಡುತ್ತಾರೆ. ಸರಿ, ಆ ಗರ್ಗಗೋತ್ರಿಯನಾಗಿರ್ತಕ್ಕಂತಹ ಜೈಶಿರಾಯನ ತ್ರಿಗರ್ತ ರಾಜನಿಗೆ ಪುರೋಹಿತನಾಗಿದ್ದ. ಇನ್ನ ಯಾದವರಿಗೆ ಶಾಲ ಎಂಬವ ಪುರೋಹಿತ. ಅಲ್ಲ, ಇವ್ರದ್ದು ಯಾಕೆ ಬಂತಿಲ್ಲಿ ಅಂದ್ರೆ ಇನ್ನೊಬ್ಬ ಬರಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಈ ಶಾಲ ಯಾದವರ ಪುರೋಹಿತ, ಯಾದವರಲ್ಲಿ ವಸುದೇವನ ಹೆಂಡತಿ ವೃಕದೇವಿ, ಆದ್ದರಿಂದ ಆ ವೃಕದೇವಿಯ ಅಪ್ಪ ತ್ರಿಗರ್ತ, ತ್ರಿಗರ್ತನ ಪುರೋಹಿತ ಇಲ್ಲಿಗೂ ಬಂದಿದ್ದ, ಶಾಲನೂ ಅಲ್ಲೇ ಇದ್ದ. ಇಬ್ಬರು ಪುರೋಹಿತ ಒಟ್ಟಿಗೆ ಸೇರಿದ್ರು. ಆ ಸೇರಿದಾಗ ಈ ಶೈಶಿರಾಯಣ ಹೇಗಿದ್ದ ಅಂದ್ರೆ, 12 ವರ್ಷಗಳ ಕಾಲ ರುದ್ರದೇವರ ತಪಸ್ಸನ್ನು ಮಾಡುತ್ತಾ ಒಳ್ಳೆ ವ್ರತಧಾರಣೆ ಮಾಡಿಕೊಂಡಿದ್ದ. ಪುರೋಹಿತರು ಪುರೋಹಿತರು ಸೇರಿದಾಗ ಆಗಲ್ಲ, ಒಬ್ರಿಗೊಬ್ರಿಗೆ ಆಗಲ್ಲ, ಮಾಮೂಲು ಆವಾಗಿಂದ ಬಂದಿದೆ. ಈ ಶಾಲ ಏನು ಮಾಡಿದ ಅಂದ್ರೆ, ಈ ಶೈಶಿರಾಯಣನ ಮೇಲೆ ಸ್ವಲ್ಪ ಜಾಸ್ತಿ ಕಟಾಕ್ಷ ಬಿತ್ತು. ಅದಕ್ಕೇನು ಮಾಡಿದ ಅಂದ್ರೆ, ನೀನು ಗಂಡಸೆ ಅಲ್ಲ ಅಂತ ಪರೀಕ್ಷೆ ಮಾಡಿಸಿದ. ಆದರೆ ಆತನಿಗೆ 12 ವರ್ಷಗಳ ಕಾಲ ವ್ರತಧಾರಣೆ ಮಾಡಿದ್ದರಿಂದ ಯಾವತ್ತೂ ಅಂದ್ರೆ ಮಾನಸಿಕ ವಿಕಾರ ಯಾವುದೂ ಆಗಿಲ್ಲ. ಯಾವ ರೀತಿಯಾದ ಗೊತ್ತು ಪರೀಕ್ಷೆಗಳು ಅಂದ್ರೆ, ವಿಜಯೇಂದ್ರರಿಗೆ ಮಾಡಿದರಲ್ಲ ಕುಂಭಕೋಣಾಚಾರ್ಯಗಳಲ್ಲಿ ತಮಿಳುನಾಡಿನಲ್ಲಿ, ಅಂತ ಪರೀಕ್ಷೆಗಳೆಲ್ಲ ಆದರೆ ಚರಣ ಬರಲಿಲ್ಲ ಇವನಲ್ಲಿ. 12 ವರ್ಷಗಳ ಕಾಲ ವ್ರತಧಾರಣೆ ಮಾಡಿದವರಿಗೆ ಏನು ಚರಣ ಬರಲಿಲ್ಲ, ಸ್ಥಿರವಾಗಿದ್ದರು ಅಂದ್ರೆ ಇನ್ನು ವಿಜಯೇಂದ್ರರ ಪರಾಕ್ರಮ ಹೇಗಿರಬೇಕು ಅಂತ ಹೇಳ್ತಾರೆ. ಸರಿ, ಅದಕ್ಕೆ ನಪುಂಸಕ ಅಂತ ಘೋಷಣೆ ಮಾಡಿಬಿಟ್ಟ. ಅವಾಗ ಶೇಷರಾಯಣನಿಗೆ ತುಂಬಾ ಸಿಟ್ಟು ಬಂತಂತ. ಅವಾಗ ನಾನು ಹೇಗಾದ್ರೂ ಸರಿ ನನ್ನ ಪುಂಸ್ತ ಪರೀಕ್ಷೆ ಮಾಡಿಸಿ ಎಲ್ಲರಿಗೂ ಸ್ಥಿರ ಮಾಡಬೇಕು ಅಂತ ವ್ರತದಲ್ಲಿದ್ದಾನೆ. ವ್ರತ ಮಧ್ಯದಲ್ಲಿ ಬಿಟ್ಟು ಏನು ಮಾಡಬೇಕು, ಅವಮಾನ ಆಗ್ತಾ ಇದೆ, ಅದಕ್ಕೇನು ಮಾಡಬೇಕು ಅಂತ ನೋಡಿದ. ಒಬ್ಬ ಗೋಪಿಕಾ ಸ್ತ್ರೀಯಲ್ಲಿ ವಿಶೇಷವಾಗಿ ತನ್ನ ವೀರ್ಯವನ್ನಿಟ್ಟು ಗರ್ಭ ಮಾಡಬೇಕು ಅಂತ ಹೊರಟ, ಮದುವೆ ಮಾಡಿಕೊಂಡು. ಅವಾಗ ರುದ್ರದೇವರು ಹೇಳಿದರಂತೆ, ಇದು 12 ವರ್ಷಗಳ ಕಾಲ ತಪಸ್ಸು ಮಾಡಿದ ವೀರ್ಯ ಯಾರಂದ್ರವರು ಧಾರಣೆ ಮಾಡಲಿಕ್ಕಾಗಲ್ಲ. ಯಾಕೆ, ಆ ವೀರ್ಯ ಗರ್ಭದಲ್ಲಿ ಹೋದರೆ ಅವರ ಗರ್ಭವೇ ಸುಟ್ಟು ಹೋಗುತ್ತೆ, ಗರ್ಭಚೀಲವೇ ಸುಟ್ಟು ಹೋಗುತ್ತೆ, ಯಾರು ಬೇಡ ಅಂತ ಹೇಳಿ ಒಬ್ಬ ಅಪ್ಸರಶಾಸ್ತ್ರೀಯನ್ನ ಗೋಪಿಕಾ ವೇಷದಲ್ಲಿ ಕಳಿಸಿಕೊಟ್ಟರು ರುದ್ರದೇವರು. ರುದ್ರದೇವರ ಆಜ್ಞೆಯಿಂದ ಆಕೆ ಬರ್ತಾ ಇದ್ದಾಳೆ. ಆ ವೀರ್ಯ ಧಾರಣೆ ಮಾಡಿ ಮಗುವನ್ನ ಹಡೆದು ಬಿಟ್ಟು ಹೋಗ್ತಾ ಇದ್ದಾಳೆ. ಆ ಮಗು ಒಬ್ಬ ರಾಜನಿಗೆ ಸಿಕ್ತು. ಆತನ ಹೆಸರು ಯವನ, ಯವನ ರಾಜ. ಆ ಯವನ ರಾಜನಿಗೆ ಸಿಕ್ಕಿದ ಆ ಮಗುವಿನ ಹೆಸರೇ ಕಾಲಯವನ ಅಂತ. ಇದು ಕಾಲಯವನನ್ನ ಪರಿಚಯ ಮಾಡಿಕೊಟ್ಟು, ಅಲ್ಲ ಅವನ ಪರಿಚಯ ಮಾಡಿಕೊಡಬೇಕು ಅಂದ್ರೆ ಬೇಕಾಗಿತ್ತು. ಹೌದು ಅಂದ್ರೆ, ಯಾರ ಮುಚ್ಚುಕುಂದನ ರಾಜರಿಂದ ಸತ್ತ ಅಲ್ಲಿ ನೋಡಿ. ನಾವು ನೋಡಬೇಕಾಗಿತ್ತು ಕಾಲಯವನ ಚರಿತ್ರೆಯಲ್ಲಿ. ಕಾಲಯವನ ಹುಟ್ಟಿದ ಕೂಡಲೇ ಅವನಿಗೆ ಅಂದ್ರೆ ರುದ್ರದೇವರ ತಪಸ್ಸು ಮಾಡಿದರೇನೆ ಆ ವೀರ್ಯ ವಿಶೇಷವಾಗಿತ್ತು. ಆದರೆ ಅಪ್ಪ ಸಂಕಲ್ಪ ಮಾಡಿದ್ದೇನು ದುಷ್ಟ ಸಂಕಲ್ಪ ಆಯಿತು. ಹೇಗಾದ್ರೂ ನಾವು ನನ್ನ ಪುಂಸ್ಕ ನಿಲ್ಲಿಸಬೇಕು, ಕೀರ್ತಿ ಬರಬೇಕು ಅಂತ ನಾನಾ ರೀತಿಯಾದ ಭಾವನೆಗಳು ಬಂದದ್ದಕ್ಕೆ ಪವಿತ್ರವಾದ ವೀರ್ಯ ಬೇರೆದಾಗಿ ಬಂತು. ಅಂತ ಮಗ ಹುಟ್ಟಿದ. ಏನು ಯಾವಾಗ್ಲೂ ಯುದ್ಧ ಕಾಂಕ್ಷೆ, ಎಲ್ಲರಿಗೂ ತೊಂದರೆ ಕೊಡತಾ ಇದ್ದ. ಯಾವ ಬ್ರಾಹ್ಮಣ ಅಂದ್ರೆ ಒಂದು ಯಾವ ಬ್ರಾಹ್ಮಣರಿಗೂ ತೊಂದರೆ ಕೊಡ್ಲಿಲ್ಲ ಅಂತ. ಬ್ರಾಹ್ಮಣರು ಕಾಣಿಸಿದ ಕೂಡಲೇ ಕಟ್ಟಾಕಿ ನಿಲ್ಸೋದು, ನನ್ನ ಜೊತೆ ಯುದ್ಧ ಮಾಡೋರು ಯಾರು ಹೇಳಿ. ಕೊನೆಗೆ ನಾರದರು ಸಿಕ್ಕರಂತ ಒಂದ್ಸಲ, ಅವರನ್ನು ಕೇಳಿದಂತೆ ಯಾರು ನಂತರ ಯುದ್ಧ ಮಾಡುವರು ಅಂದ್ರೆ, ಅವಾಗೇ ಕೃಷ್ಣ ಇದ್ದಾನೆ ಹೋಗು ಅಂದಾಗ ಕೃಷ್ಣ ಹೇಗಿರುತ್ತಾನೆ ಅಂದ್ರೆ ಲಕ್ಷಣ ಪರಿಚಯ ಮಾಡಿಕೊಟ್ರು. ದುಷ್ಟರಿಗೂ ದೇವರ ಲಕ್ಷಣ ಪರಿಚಯ ಮಾಡಿಕೊಟ್ಟದ್ದು ನಾರದರೇ. ಇಡೀ ಭಾಗವತ ನಾರದರನ್ನ ಗುರು ಅಂತ ಯಾಕೆ ತಗೊಂಡದ್ದು ಅಂದ್ರೆ, ದೇವರ ಲಕ್ಷಣ ಅವರಿಂದಲೇ ಪರಿಚಯ ಆಗಬೇಕು. ಸರಿ, ಇದೆಲ್ಲ ಅವರ ಚರಿತ್ರೆಯನ್ನ ತಿಳಿಸಿಕೊಟ್ಟು ನಂತರ ಕೃಷ್ಣ ಬಂದ ವಂಶವನ್ನ, ಇತಿ ಕೃಷ್ಣಶ್ಚ ಜನ್ಮಯೇದಂ ಯಶುಚರ್ ನೇತೇಂದ್ರಿಯ ಪರ್ವಸುಷ್ಟಾಲಯೇ ವಿದ್ವಾನ್ ಅನುಡಸ್ತೀ ಭವೇತ್. ಈ ಕೃಷ್ಣನ ಜನ್ಮ ವೃತ್ತಾಂತವನ್ನ, ಈ ಅಧ್ಯಾಯವನ್ನ ಯಾವಾಗ ಪರ್ವಕಾಲಗಳಲ್ಲಿ ಯಾರು ಪಠಿಸ್ತಾರೋ ಅವರಿಗೆ ಎಲ್ಲಾ ಋಣಗಳಿಂದ ಮುಕ್ತಿಯಾಗಿ ಬಿಡುತ್ತೆ. ಒಂದೊಂದು ಹೇಳ್ತಾ ಇದ್ದಾರೆ ನೋಡಿ, ವಿಚಿತ್ರ ವಿಚಿತ್ರವಾದಂತಹ ಫಲಗಳು. ಇನ್ನ ಮುಂದಿನ ವಂಶದ ವರ್ಣನೆ ಹೇಳ್ತಾರೆ, ಕ್ರೋಷ್ಟುವಿನ ವಂಶದ ಮುಂದೆ ವರ್ಣನೆ ಹೇಳ್ತಾ ಇದ್ದಾರೆ. ಕ್ರೋಷ್ಟುವಿಗೆ ಹಿಂದೆ ಬಂತು, ಅದನ್ನು ಇನ್ನ ಮುಂದುವರೆಸ್ತಾ ಇದ್ದಾರೆ. ಗಜನೀವಂತ ಅಂತ ಇನ್ನೊಬ್ಬ ಮಗನಿದ್ದ, ಗಜನೀವಂತನ ಮಗನೇ ಸ್ವಾಹಿ. ಇನ್ನ ಸ್ವಾಹಿ ಅಂತ ಯಾಕಪ್ಪ ಅದರ ಹೆಸರು ಅಂದ್ರೆ ಸ್ವಾಹಾಕಾರ ಯಾವಾಗೂ ಕೊಡ್ತಾ ಇದ್ದ, ಅದ್ರಲ್ಲಿ ಸ್ವಾಹಿ ಅಂತ ಹೆಸರು ಬಂತು. ಯಜ್ಞಗಳು ಮಾಡ್ತಾ ಇದ್ದ. ಸ್ವಾಹಿಗೆ ಋಷಿದ್ಗು ಎಂಬ ಮಗ ಹುಟ್ಟಿದಾ ಇದ್ದಾನೆ. ನಂತರ ಋಷದ್ಗುವಿಗೆ ಒಳ್ಳೆ ಮಗನನ್ನು ಪಡೀಬೇಕು ಅಂತ ಯಜ್ಞ ಮಾಡಿದ, ಅದಕ್ಕೆ ಚಿತ್ರರಥ ಅಂತ ಮಗ ಹುಡುತಾ ಇದ್ದಾನೆ. ಚಿತ್ರರಥನ ಮಗನೇ ಶಶಬಿಂದು. ನಂತರ ಶಶಬಿಂದುವಿಗೆ ಕೃತಶ್ರವಸ, ಕೃತಶ್ರವಸನ ಮಗ ಉತ್ತರ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಬೇರೆ ಕಡೆ ಬರ್ತಾ ಇರುತ್ತೆ, ಎಲ್ಲೋ ಹೋಗ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಬಂದವರು ನಮ್ಮ ಪರಿಚಯ ಇಲ್ಲ. ಉತ್ತರನ ಮಗನ ಸುಯಜ್ಞ, ಸುಯಜ್ಞನ ಮಗ ಉಶತ, ಉಶತನ ಮಗ ಶಿನೇಯು, ಇನ್ನ ಶಿನೇಯುವಿನ ಮಗ ಮರುತ್ತ, ಮರುತ್ತನ ಮಗ ಕಂಬಲ ಬರಹಿಷ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಈ ಕಂಬಲ ಬರಹಿಷ ಅಂದರೆ ಇಡೀ ಜೀವನ ಸಾಯುವ ಪರ್ಯಂತ ಸಕಲ ಧರ್ಮಗಳನ್ನು ಅನುಷ್ಠಾನ ಮಾಡಿದವ ಅಂತ, ಒಂದು ದಿವಸವೂ ತಪ್ಪಲಿಲ್ಲ. ಅದಕ್ಕೆ ಇವರ ಹೆಸರೆಲ್ಲ ಭಾರತದಲ್ಲಿ ಸೇರಿಕೊಂಡಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈತನಿಗೆ 100 ಜನ ಮಕ್ಕಳಾದರಂತೆ, ಉಳಿದದ್ದು ಒಬ್ಬನೇ, ಅವನೇ ರುಕ್ಮ ಕವಚ ಅಂತ ಹೇಳ್ತಾರೆ. ರುಕ್ಮ ಕವಚನಿಗೆ ಪರಾಜಿತ, ಪರಾಜಿತನಿಗೆ ರುಕ್ಮೇಶು, ಪೃಥುರುಕ್ಮ, ಜ್ಞಾನಭ, ಪಾಲಿತ, ಹರಿ ಅಂತ ಮಕ್ಕಳು ಬರ್ತಾ ಇದ್ದಾರೆ. ನಂತರ ರುಕ್ಮೇಶು ಪೃಥುರುಕ್ಮನ ಆಶ್ರಯ ಪಡೆದುಕೊಂಡು ತನಗ ರಾಜ್ಯಕ್ಕೆ ರಾಜನಾಗ್ತಾ ಇದ್ದಾನೆ. ನಂತರ ಪರಾಜಿತನ 3ನೇ ಮಗ ಜ್ಯಾಮಘ ಅಂತ ಆತನನ್ನ ವಿಶೇಷವಾಗಿ ದೇಶ ಪ್ರಶ್ನರನ್ನಾಗಿ ಮಾಡ್ತಾ ಇದ್ದಾರೆ. ಆತ ತಿರುಗಿ ಬಂದು ತನ್ನ ರಾಜ್ಯವನ್ನ ಪಡ್ಕೊಂಡ ಅಂತ ಹೇಳ್ತಾರೆ. ಆ ಜ್ಯಾಮಘನ ಹೆಂಡತಿ ಶೈಬ್ಯ ಅಂತ ಸಾಧ್ವಿ, ಆದ್ರೆ ತುಂಬಾ ಬಲಿಷ್ಠಲಾಗಿದ್ದಂತೆ, ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ. ಆತನಿಗೆ ಈ ಹೆಂಡತಿಯಲ್ಲಿ ಮಕ್ಕಳೇ ಆಗಲಿಲ್ಲ, ಇನ್ನೊಬ್ಬ ಹೆಂಡತಿಯನ್ನು ತರಲಿಕ್ಕೆ ಧೈರ್ಯ ಇಲ್ಲ. ಹೆಂಡತಿ ಏನ್ ಮಾಡ್ತಾಳೋ ಅಂತ ನೋಡ್ತಾ ಇದ್ದಾನೆ ರಾಜ. ಹೆಂಡತಿಗೆ ಹೆದರಿದ್ದಾನೆ, ಹೋಗುದಲ್ಲೋ ವಿಶೇಷ ಇದೇ ಇರುತ್ತೆ, ಆವಾಗಲೂ ಬಿಟ್ಟಿಲ್ಲ ಅಂತೇಳಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ಸರಿ, ಎಲ್ಲೋ ಒಂದು ಯುದ್ಧದಲ್ಲಿ ಗೆದ್ದ ಕಾಲಕ್ಕೆ ಅವರ ಮಗಳನ್ನು ಹಿಡ್ಕೊಂಡು ಬಂದ ಕನ್ಯೆಯನ್ನ. ಹೆಂಡತಿ ಕೇಳಿದ್ದು ಯಾರು ಈ ಹುಡುಗಿ, ಹೆದರಿಕೆ ಆಯ್ತು, ಏನು ಮಾಡ್ತಾಳೋರೇನೋ ಅಂತ. ನಿನ್ನ ಸೊತೆ ಅಂತ, ಅಯ್ಯೋ ರಾಮ ನನಗೆ ಮಗನೇ ಆಗಲಿಲ್ಲ, ಸೊತೆ ಎಲ್ಲಿಂದ ಬಂತು, ಇಲ್ಲ ನಿನಗೆ ಮುಂದೆ ಮಗನಾಗ್ತಾರಲ್ಲ ಅವನಿಗೆ ಎಷ್ಟು ಹೆದರಿಕೆ ಅಂದ್ರೆ ರೆಪ್ಲಿಕಾ ಈಗಲೂ ಬರ್ತಾ ಇರುತ್ತೆ ಅಂತ ಅದು ಹೇಳಿದ್ದ ಅಲ್ಲಿಂದಲ್ಲಿಗೆ. ನಂತರ ಹಾಗೆ ಗಂಡನ ಮಾತಿನದಿಂದ ಒಂದು ಬಲದಿಂದ ಸಾಧ್ವಿ ವೃದ್ಧಾಸ್ತ್ರದಲ್ಲಿ ಮಗನಾಗ್ತಾ ಇದ್ದಾನೆ. ವಿದರ್ಭ ಎಂಬ ಮಗ, ಆತನಿಂದ ವಿದರ್ಭ ದೇಶ ಬಂತು. ಆತನಿಗೆ ಮೊದಲೇ ಹುಟ್ಟಿದ ಮಗಳನ್ನು ಕೊಟ್ಟು, ಅಂದ್ರೆ ಬೇರೆ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನಂತರ ಆಕೆ ಹೆಸರು ಉಪದಾನವಿ ಅಂತ. ಇನ್ನ ಕೃಥ ಕೌಶಿಕ ಇಬ್ಬರು ಮಕ್ಕಳಾಗ್ತಾ ಇದ್ದಾರೆ ಅವರಿಗೆ. ನಂತರ ಮೂರನೆಯ ಮಗ ಬಂದ ಲೋಮಪಾದ ಅಂತ, ಈ ಲೋಮಪಾದ ಬೇರೆ ಆ ಲೋಮಪಾದ ಬೇರೆ ಸರಿ. ನಂತರ ಲೋಮಪಾದನ ಮಗನೇ ಬಭ್ರು ಅಂತ, ಈ ವಂಶ ದೊಡ್ಡದು ವಿಶೇಷವಾಗಿ ಬರ್ತಾ ಇದೆ. ಬಭ್ರುವಿನ ಮಗ ಆಕ್ವತಿ, ಆತನ ಮಗ ಕೌಶಿಕ, ಇನ್ನ ಕೌಶಿಕನ ಮಗ ಚೇದಿ. ಈ ಚೇದಿಯ ಹೆಸರಿಂದಲೇ ಚೇದಿ ಚೈತ್ಯರು ಅಂತ ಹೆಸರು ಬಂತು. ಇನ್ನ ವಿದರ್ಭನ ನಾಲ್ಕನೆಯ ಮಗ ಭೀಮ, ಭೀಮನ ಮಗ ಕುಂತಿ. ನೋಡಿ, ಗಂಡಸ ಹೆಸರು ಕುಂತಿ, ಕನ್ಫ್ಯೂಸ್ ಆಗಬಾರ್ದು. ಕುಂತಿ ಅಂದ್ರೆ ಬಂದಲ ಬಂದನ ಅಂತ ಹೇಳ್ಬೇಕಂದ್ರೆ ಅದನ್ನ ನೋಡ್ಕೊಂಡು ಹೇಳಬೇಕಾಗುತ್ತೆ. ಅದರಿಂದ ಕುಂತಿಗೆ ದೃಷ್ಟ ಅಂತ ಮಗ, ದೃಷ್ಟನಿಗೆ ಆವಂತ, ದಶಾರ್ಹ ವಿಷಹರ ಅಂತ ಮೂವರು. ದಶಾರ್ಹನ ಮಗ ವ್ಯೋಮ, ವ್ಯೋಮನ ಮಗ ಜೀಮೂತ, ಜೀಮೂತನ ಮಗ ಬೃಹತಿ, ಬೃಹತಿಯ ಮಗ ಭೀಮರಥ, ಭೀಮರಥನ ಮಗ ನವರಥ, ನವರಥನ ಮಗ ದಶರಥ, ಇನ್ನ ದಶರಥನ ಮಗನೇ ಶಕುನಿ. ಶಕುನಿಗೆ ಕರಂಭ, ಕರಂಭನ ಮಗ ದೇವರಾತ, ದೇವರಾತನ ಮಗ ದೇವಕ್ಷತ್ರ, ದೇವಕ್ಷತ್ರನ ಮಗ ದೇವಕ್ಷತ್ರಿ. ಇನ್ನ ಆತನಿಗೆ ವಿಶೇಷವಾಗಿರತಕ್ಕಂಥ ಮಧು ಅಂತ ಹೆಸರಿಟ್ಟಿತ್ತು. ಅದ ನಂತರ ಮಧುವಿಗೆ ಮರುವಸ ಅಂತ ಮಗ, ಮರುವಸನ ಮಗ ಪುರದ್ವಂತ, ಪುರದ್ವಂತನಿಗೆ ಮಧು ಎಂಬ ಮಗ ಬರ್ತಾ ಇದ್ದಾರೆ. ನಂತರ ಐಕ್ಷ್ವಾಕಿ ಎಂಬ ಇಕ್ಷ್ವಾಕು ವಂಶದ ಹೆಣ್ಣು, ಆಕೆಯಲ್ಲಿ ಈತನಿಗೆ ಸತ್ವಾನ್ ಅಂತ ಒಬ್ಬ ಮಗ ಬರ್ತಾ ಇದ್ದಾನೆ. ಆ ಸತ್ವಾನ್ ಸಾತ್ವತ ವಂಶವನ್ನ ಬೆಳೆಸಿದ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳ್ತಾರೆ, ಇಮಾಂ ವಿಸೃಷ್ಟಿಂ ವಿಜ್ಞಾಯ ಜಾನಘಸ್ಯ ಮಹಾತ್ಮನಃ ಯುಜ್ಯತೆ ಪರಯಾ ಕೀರ್ತ್ಯ ಪ್ರಜಾವಾಂಶ್ಚ ಭವೇನ್ ನರಃ. ಈ ಜಾಮದ ಮಹಾಜ್ಞಾನಿಗಳಿವರು, ಅವರ ವಂಶ ಹೇಳಿದ್ರೆ ನಾನು ಇದನ್ನ ಕೇಳಿದ್ರೆ ಸಾಕು, ಒಳ್ಳೆ ಕೀರ್ತಿ ಬರುತ್ತೆ, ಮಕ್ಕಳು ಆಗ್ತಾರೆ. ನಂತರ ಅಲ್ಲ, ಮಕ್ಕಳಾದವರಿಗೆ ಮೊಮ್ಮಕ್ಕಳಾಗ್ತಾರೆ ಸರಿ, ಯಾಕಂದ್ರೆ ಮಕ್ಕಳಾಗಿ ಆಯಿತು ಮತ್ತೆ ಹರಿವಂಶ ನಮಗೆ ಆಕೆ ಅಂತ ಬೇಡ. ಇಲ್ಲಿ ಮಕ್ಕಳು ಶಬ್ದಕ್ಕರ್ಥ ಜ್ಞಾನ ಪರಂಪರ, ಜ್ಞಾನದ ಸಂತತಿ ಬಂತು. ಹರಿವಂಶ ಹೊರಟದ್ದೇ ನಮಗೆ ಜ್ಞಾನ. ಮಕ್ಕಳು ಅಂದ್ರೆ ಆಚಾರ ಸ್ಪಷ್ಟ ತಿಳಿಸಿಕೊಡ್ತಾರೆ, ಮಕ್ಕಳು ಇಲ್ಲೆಂಬ ಚಿಂತೆ ಬೇಡ, ಜ್ಞಾನವೇ ನಿಜವಾದ ಮಗ ಅಂತ ಹೇಳ್ತಾರೆ. ಹಾಗಾದರೆ ಆ ಮಗನಿಗಾಗಿ ನಮ್ಮ ಪ್ರಯತ್ನ, ಅದು ಬೇಕಾದ್ರೆ ಹರಿವಂಶ ಕೇಳಿ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಂಬಾ ನೋಡ್ತಾ ಇರ್ತೇವೆ, ಮಕ್ಕಳು ಅಂತ ಆಗಿರ್ತಾರೆ, ಅಪ್ಪ ಇಲ್ಲಿ ಮಕ್ಕಳಲ್ಲಿ, ಇಲ್ಲಿ ಎಲ್ಲೋ ಇರ್ತಾರೆ. ಪಾಪ ಮೊನ್ನೆ ಯಾರೋ ಇದ್ದ ಕಾಲಕ್ಕೇನೆ ದಾನ ಮಾಡಿಕೊಳ್ಳೋಣ, ಹೋದ ಕಾಲಕ್ಕೆ ಮಗ ಬರ್ತಾನೋ ಇಲ್ಲೋ, ಇವ್ರು ಹೋಗೋ ಟೈಮ್ಗೆ ಅವ್ರಿಗೆ ವೀಸಾ ಸಿಗ್ಬೇಕಲ್ವಾ, ಪಾಸ್ಪೋರ್ಟ್ ಸಿಗ್ಬೇಕು, ಸಿಗಲ್ಲ ಬರ್ತಾನೋ ಇಲ್ಲೋ, ಅದುವೇ ಅದು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್. ಮನಸ್ಸಿದ್ರು ಕೂಡ ಬರ್ಲಿಕ್ಕಾಗಲ್ಲ, ಇಂಥದ್ದಿರುತ್ತೆ. ಪಾಪ ದಾನ ಎಲ್ಲ ಕೊಟ್ಟುಕೊಂಡ ಮೇಲೆ ಹೋದ ಮೂರನೇ ದಿವಸಕ್ಕೆ ಬಂದ ಮಗ. ಪಾಪ ಅಷ್ಟರವರೆಗೂ ಐಸಲ್ಲಿಟ್ಟು ಮಾಡಿ ಏನೋ ವಸ್ತು ಪಟ್ಟರೆ ಎಲ್ಲ ಮಾಡಿ ಮಾಡಿದ್ವಿ, ಇನ್ನು ಕೆಲವರು ಬರೋದೇ ಇಲ್ಲ. ಹೌದು, ಆದ ಕಾರಣ ಮಕ್ಕಳು ಹೀಗಿದ್ರೆ ಸಾಕು ಅಂದ್ರೆ ಕದಪತ್ಯಂ ವರಮಣ್ಯೇ ಸದಪತ್ಯ ಕುಚಾಪದ ಅಂತ ಕೊನೆಯ ಕಾಲದಲ್ಲಿ ತಂದೆಗೆ ತಾಯಿಗೆ ಸಾಧಾರಿಗಳನ್ನ ಮಾಡದೇ ಇರುವಂತ ಮಗ ಇದ್ರು ಒಂದೇ ಇಲ್ಲದಿದ್ರು ಒಂದೇ ಅಂತ ಹೇಳ್ತಾರೆ. ಸರಿ, ಬಬ್ಬರು ವಂಶದ ಇನ್ನೊಂದು ವರ್ಣನೆ ಮಾಡುತ್ತಾ ಇದ್ದಾರೆ, ಅದನ್ನು ಕೇಳಲೇಬೇಕಾಗಿದ್ದರಿಂದ ಕೇಳಿಬಿಡೋಣ. ಹೌದಲ್ವ, ಎರಡೇ ನಿಮಿಷ ಸ್ವಲ್ಪ ಮುಂದೆ ಹೋಗೋಣ. ಹೌದು ಹೌದು, ನನಗೆ ಆಗ್ತಾ ಇದೆ, ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಗಿದೆ. ಇನ್ನ ನಾಳೆ ಇನ್ನೊಂದು ಚೂರು ವಂಶಗಳ ವರ್ಣನೆ ಇದೆ, ಬಬ್ರು ವಂಶ, ಭಜಮಾನ ವಂಶ ಅಂತ. ಯಾಕಪ್ಪ ಅವೆಲ್ಲ ನಮ್ಗೆ ಹೇಳ್ತೀರಾ ಅಂದ್ರೆ, ಕೃಷ್ಣನ ವಂಶ ಬಂತು, ಕೃಷ್ಣನ ಹೆಂಡತಿ ವಂಶ ಬರದಿದ್ರೆ ಹೇಗೆ, ಸತ್ಯಭಾಮಾದೇವಿ ಆಕೆ ಬರಬೇಕಲ್ಲ, ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಕೆಂಬಲ್ಲಿ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ನೋಡೋಣ, ಸ್ವಲ್ಪ ಇವತ್ತು ಬೇರೆ ಕಡೆ ಹೋಗ್ಬೇಕಾಗಿದೆ. ನಾಳೆ 10:00 ಅಲ್ವಾ, ಸರಿ ಹೋಗುತ್ತೆ. ಅಲ್ಲ, ಭೋಜನ ಎಷ್ಟು ಗಂಟೆಗೆ? ಒಂದಾಗ್ಬಿಡುತ್ತಲ್ಲ, ಒಂದಕ್ಕಾಗುತ್ತಲ್ಲ.
ಒಂದಕ್ಕೆಲ್ಲ ಊಟಕ್ಕೆ ಮಾಡ್ತಿದ್ರೆ ಅದಷ್ಟು ಬೇಗ ಮಾಡ್ತಿರ್ತಾರೆ. ನಂದು ಇಲ್ಲಿ 12:30 ಮುಗಿಸ್ತಿದ್ರೆ ನೈವೇದ್ಯ ಆಗಿ ಮುಗಿಸ್ತಾರೆ, ಆ ಥರ ಮಾಡ್ತಿರ್ತಾರೆ. ಒಂದಕ್ಕೆಲ್ಲ ಊಟಕ್ಕೆ ಕೊಡೋ ಎರಡಕ್ಕೆ ದೋಸೆ ಆರೋಗ್ಯ ರೂಪ ಮಾಡ